ಇರ್ತಾರೆ ಹೊರತು ಮಾಡಕ್ ಹೋಗೋದಿಲ್ಲ. ಇವತ್ತು ಭಗವಂತನ ಹಿರಿಮೆಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಲಕ್ಷ್ಮೀದೇವಿಗಿಂತ ಅನಂತಾನಂತ ಕೊಟ್ಟು ದೊಡ್ಡವನ್ನ ಸಾಧ್ಯ ಆಯಿತು, ಇಲ್ಲೋರು ಸಾಧ್ಯ ಇಲ್ಲ. ಅದು ಲಕ್ಷ್ಮೀದೇವಿ ಜಗತ್ತನ್ನು ಆಟ ಆಡಿಸಿದ್ರೆ ಅಥವಾ ಲಕ್ಷ್ಮಿಯನ್ನ ಆಟ ಆಡಿಸ್ತಾರಲ್ಲ ಕಮಲಾನಾಥ, ಆ ಪದ ಇಟ್ಕೊಂಡೆ ಶ್ರೀಕಾಕೃತ್ಪಾದರು ಶ್ರೀಅಪತ್ತೆ ಸುಧಾದ ಮೊದಲ ವಾಕ್ಯ ಅದೇನೆ. ಕಮಲಾನಾಥ ಅಂದ್ರೆ ಒಂದೇ, ಶ್ರೀಅಪತ್ತೆ ಅಂದ್ರೆ ಒಂದೇ. ಅಲ್ಲಿ ರಾಯರು ಮೊದಲಾದ ಜ್ಞಾನಿಗಳು ಬರೀತಾರೆ, ಶ್ರೀಪತಿ ಅಂತ ಯಾಕೆ ಬರಲಿಲ್ಲ ಟೀಕಾರಾಯರು, ಶ್ರೀಅಪತ್ತೆ ಅಂತ ಯಾಕೆ ಬರೀಬೇಕು? ಅಲ್ಲಿ ಡಿಸ್ಕಷನ್ ಶುರು, ಪ್ರಾರಂಭಕ್ಕೇನೆ ಕೊಡಲ ಶಬ್ದಕ್ಕೆ ವ್ಯಾಖ್ಯಾನ ಶುರುವಾಗಬೇಕು. ಶ್ರೀಪತಿ ಅಂದ್ರೆ ಸಾಕಾಗ್ತಿತ್ತು, ಶ್ರೀಅಪತಿ ಅಂತ ಯಾಕೆ ಅನ್ಬೇಕು? ಅದಕ್ಕೆ ಹೇಳ್ತಾರೆ ಶ್ರೀಪತಿ ಅಂದ್ರೆ ಎರಡರ್ಥ ಆಗೋದು. ಏನಂತ ಅರ್ಥ? ಶ್ರೀಯೇ ಪತಿ ಅಂತ ಅರ್ಥ ಆಗಿರೋ ಅಪಾಯ ಇದೆ. ಸಂಸ್ಕೃತದಲ್ಲಿ ಎರಡು ರೀತಿ ಬಿಡಿಸಕ್ಕೂ ಬರುತ್ತೆ, ಅದನ್ನ ಶ್ರೀಯೇ ಪತಿ ಶ್ರೀಗೆ ಪತಿ ಎರಡು ರೀತಿ ಬಿಡಿಸಕ್ಕೂ ಬರುತ್ತೆ. ಮಂದೆ ರೀತಿ ಬಿಡಿಸಬಾರದು ಅಂತ ತೋರಿಸೋದಕ್ಕೋಸ್ಕರ ಅವಳೇ ಬಿಡಿಸಿ ಹೇಳ್ಬಿಟ್ಟಿದ್ದಾರೆ, ಕನ್ಫ್ಯೂಷನ್ ಆಗಬಾರದು ಅಂತ ಹೇಳ್ಬಿಟ್ಟು ಶ್ರೀಅಪ್ಪತ್ತೆ ಶ್ರೀಗೆ ಮಹಾಪತಿ ಪತಿ ಆದವನೇ ಅಂತ ಹೇಳಿದ್ರಿಂದ ಶ್ರೀ ಪರತಂತ್ರಳು ನಾರಾಯಣ ಸ್ವತಂತ್ರ ಅಂತ ಅರ್ಥ. ಕಮಲಾನಾಥ ಅನ್ನೋ ಪದ ಅರ್ಥಗರ್ಭಿತವಾದ ಪದ. ಶ್ರೀಕೃಷ್ಣ ಕಮಲಾನಾಥ ವಾಸುದೇವ ಸನಾತನ, ಕೃಷ್ಣ ವಾಸುದೇವನಾಗಿದ್ದಾನೆ. ಆ ಒಂದು ಪದಕ್ಕೆ ಅರ್ಥ ಬರೀತಾರೆ ಆಚಾರ್ಯರು, ವಾಸುದೇವನಾಗಿದ್ದಾನೆ. ಒಂದರ್ಥ ನನಗೆ ಗೊತ್ತು, ಸಂಧ್ಯಾಜ್ಞೆ ಮಾಡಿದ್ರೆ ಗೊತ್ತಿರುತ್ತೆ ಒಂದರ್ಥ. ವಾತನಾತ್ ವಾಸುದೇವೋಸಿ ವಾಚಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತಿ, ಒಂದು ಅರ್ಥ ಗೊತ್ತಿದೆ. ಅದು ಫಸ್ಟ್ ಅರ್ಥ. ವಾಸನಾತ್ ವಾಸುದೇವೋಸಿ ಈಶಾವಾಸ್ಯಮಿದಂ ಸರ್ವಂ, ವಾಸುದೇವ ಶಬ್ದದ ಅರ್ಥನೇ ಈಶಾವಾಸ್ಯಂ ಅಂದ್ರೆ ಪರಮಾತ್ಮ ಜಗತ್ತಿನ ಎಲ್ಲಾ ಕಡೆ ವ್ಯಾಪಿಸಿರೋದ್ರಿಂದ ವಾಸುದೇವ ಅಂತ ಕರೀತಾರೆ. ವಾಸನಾತ್ ವಾಸುದೇವೋಸಿ ಎಷ್ಟು ಕೈ ವಾಚಿದ್ದಾನೆ ಅಂದ್ರೆ ವಾಚಿತಂತೆ ಜಗತ್ರಯಂ, ಮೂರು ಲೋಕದಲ್ಲಿ ವಾಸ ಮಾಡ್ತಾ ಇದ್ದ. ಹೆಚ್ಚಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶೂಯತೆ ಪಿವ ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಸರ್ವಭೂತ ನಿವಾಸೋಚಿ, ಎಲ್ಲ ಪ್ರಾಣಿಗಳ ಒಳಗೆ ಪರಮಾತ್ಮ, ಹೊರಗೆ ಮತ್ತು ಒಳಗೆ, ಇದು ಭಾರಿ ದೊಡ್ಡದಿ ರಿಪಿಟೇಷನ್ ಅಲ್ಲ, ಇದು ಎಲ್ಲ ಕಡೆ ವಾಸ ಮಾಡ್ತಾ ಇದ್ದೆ, ಎಲ್ಲರ ಒಳಗೆ ವಾಸ ಮಾಡ್ತಾ ಇದ್ದೆ. ಅಂತರ್ವ ನಿಯಾಮಕ ಬಾಹ್ಯ ನಿಯಾಮಕ ಎರಡು ದೇವರ ಬಗ್ಗೆ ಮಾತನ್ನು ಹೇಳ್ತಾರೆ. ಇವತ್ತು ಆ ರೀತಿ ಶಕ್ತಿ ಸ್ವಾತಂತ್ರ್ಯನ ಯಾರಿಗೂ ಇಲ್ಲ, ದೇವರಿಗೆ ಮಾತ್ರ ಇರತಕ್ಕಂಥ ಶಕ್ತಿ. ಅದರಿಂದ ವಾಸುದೇವ ಅಂತ ಕರೀತಾರೆ ಒಂದರ್ಥ. ಇನ್ನೊಂದರ್ಥವನ್ನು ಹೇಳ್ತಾರೆ ಆಚಾರ್ಯರು, ವಸತೀತಿ ವಾಸು, ಸರ್ವತ್ರ ವಾಸ ಮಾಡ್ತಾನಾದ್ರಿಂದ ವಾಸು ಅಂತ ದೇವರು ಕರೀತಾರೆ. ದೇವ ಕ್ರೀಡಾದಿ ಗುಣವಿಶಿಷ್ಟ, ಎಲ್ಲ ಕಡೆ ವಾಸ ಮಾಡ್ತಾನೆ, ಎಲ್ಲ ಕಡೆ ಅಷ್ಟೇ ಆನಂದಪೂರ್ಣನಾಗಿದ್ದಾನೆ. ಇವತ್ತು ಬೇರೆ ಬೇರೆ ಹೋಗಿರ್ತಾರೆ, ಏನೋ ಪ್ರಾಬ್ಲಮ್ಗಳು, ಅಷ್ಟು ಮನೆ ಇರೋದಿಲ್ಲ, ಜಾಗ ಅನುಕೂಲ ಇರೋದಿಲ್ಲ, ನಮ್ಮೂಡಾಗೆ ಎಷ್ಟು ಚೆನ್ನಾಗಿತ್ತು ಅನ್ಕೋತಾರೆ. ದೇವರಿಗೆ ಹಾಗಿಲ್ಲ, ಇಡೀ ಜಗತ್ತು ಎಲ್ಲ ಕಡೆ ಒಂದೇ ರೀತಿ ಇರ್ತಾರೆ ಪರಮಾತ್ಮನೆ. ಇಕ್ಕಟ್ಟಿನ ಪ್ರಸಂಗ ಇಲ್ಲ, ಮೂರು ಜನ ಕೂತ್ರೆ ದಿಕ್ಕಟ್ಟು, ಇಬ್ರು ಕೂತ್ರೆ ಇದಲ್ಲ ಇಲ್ಲ, ಎಲ್ಲ ಕಡೆ ಪರಮಾತ್ಮ ಸ್ವೇಚ್ಛೆಯಾಗಿದ್ದಾನೆ. ಅವನು ಯಾವ ರೀತಿಯಾದ ಆನಂದಕ್ಕೆ ಧಕ್ಕೇ ಇಲ್ಲ. ಅದರಿಂದಾಗೇನೆ ದೇವ ವಾಸುಶ್ಚಾಸೋ ದೇವಶ್ಚ ವಾಸುದೇವ. ಇನ್ನೊಂದು ಅರ್ಥವನ್ನು ನಾನು ಹೇಳಿದ್ದ, ಮತ್ತೊಂದು ಅರ್ಥನ ಆಚಾರ್ಯ ಹೇಳಿದ್ದಾರೆ, ವಾಸು ಒಬಯೋರ ಅಭೇದ ಅಂತ ಹೇಳಿ. ಈ ಬಂಗಾಳಿ ಕಡೆಗೆ ಅದು ನಿಯಮ ಉಪಯೋಗಿಸ್ತಾರೆ, ವಾ ಅಂದ್ರೆ ಬಾ ಅಂತ ಅರ್ಥ, ಸೊ ವಾಸು ಅಂದ್ರೆ ಬಾಸು ಅಂತ ಅರ್ಥ, ಬಾಸು ಅಂದ್ರೆ ಬಾಸು ಅಂತ ಅರ್ಥ. ಬಾಸ್ ಸಂಸ್ಕೃತ ಪದ ಅದು, ಬಾಸ್ ಎಂಬುದು ನಾವು ಕನ್ನಡ ಪದ ತಿಳ್ಕೊಂಡಿದ್ದೆ. ಬಾಸ್ ಅಂದ್ರೆ ಒಡೆಯ ಅಂತ ಅರ್ಥ, ಎಲ್ಲದಕ್ಕೂ ಒಡೆಯನಾಗಿ ಪರಮಾತ್ಮ ಇರೋದಕ್ಕೆ ಬಾಸು ಬಾಸು ಅಂತ ಕರೀತಾರೆ. ಕಂಡು ಕಂಡ್ರೆ ಬಾಸು ಅಂತಾರೆ, ಅದೇ ತಪ್ಪಾಗಿರೋದು. ಬಾಸ್ ಅಂದ್ರೆ ಭಗವಂತ ಒಬ್ಬನೇ, ಇವರು ಆಫೀಸಿ ಬಾಸ್ ಇರಬಹುದು, ಅನಂತ ಕೋಟಿ ಬ್ರಹ್ಮಾಂಡಗಳಿಗೆ ಬಾಸ್ ಆಗಿದ್ದಾನೆ ಪರಮಾತ್ಮ. ಆದ್ರಿಂದನೇ ವಾಸುಶ್ಚಾಸೋ ದೇವಶ್ಚ ವಾಸುದೇವ ಸರ್ವ. ಆಚಾರ್ಯ ಬಹಳ ಪ್ರಿಯವಾದ ಪದ ಅದು, ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಪ್ರಿಣಯಾಮೋ ವಾಸುದೇವಂ. ಅಷ್ಟೇ ಅಲ್ಲ, ವಾಸುದೇವ ಅಪರಿಮೇಯ ಸುಧಾವನ್ ಶುದ್ಧ ಸದೋದಿತ ಸುಂದರೇಕ ಅಂತ ಆಚಾರ್ಯ ಪೂರ್ವಾಶ್ರಮದಿ ಅಂದ್ರೆ ವಾಸುದೇವ. ಈ ಮತ್ತೆ ವಾಸುದೇವ ವಾಸುದೇವ ಅಂತ ಕೊಂಡಾಡ್ತಾನೆ ಇದ್ದಾರೆ ವಾಸುದೇವಂ. ಅದಕ್ಕಿನ್ನೊಂದು ಅರ್ಥ, ವಾಸುದೇವ ರೂಪ ಮೋಕ್ಷಪ್ರದವಾದ ರೂಪ. ಇತ್ತಂ ವಿಚಿಂತ ಪರಮಃ ಸತು ವಾಸುದೇವ ನಾಮಾಬಹುವ ನಿಜ ಮುಕ್ತಿ ಪದಪ್ರದಾತ. ಅದರಿಂದನೆ ಪರಮಾತ್ಮನಿಗೆ ಮೋಕ್ಷ ಕೊಡುವನು ಅಂತ ಅರ್ಥ. ಶ್ರೀಕೃಷ್ಣ ಕಮಲಾನಾಥನಾಗಿದ್ದಾನೆ, ಎಲ್ಲರಿಗೂ ಮೋಕ್ಷ ಕೊಡುವವನಾಗಿದ್ದಾನೆ ಅಂತ ರಿಲೆವೆನ್ಸ್ ಬಂತದಕ್ಕೆ. ಇಲ್ಲದವ್ರು ರಿಲೆವೆಂಟ್ ಆದ ಉಪಯೋಗ ಗಂಧದಲ್ಲಿದ್ದವರಿಗೆ ಯಾರು ಬಿಡುಗಡೆ ಮಾಡ್ತಾರೆ, ಕತ್ಲಲ್ಲಿದ್ದವರಿಗೆ ಯಾರು ಬೆಳಕು ಕೊಡ್ತಾರೆ, ಆ ಕಡೆ ನೋಡ್ತಾರೆ. ಎಲ್ಲರ ಕಣ್ಣು ಆ ಕಡೆ ಇರುತ್ತೆ, ಸೊ ಕಟ್ಟಿಗಿರುತ್ತೆ, ಎಲ್ಲ ಆ ಕಡೆ ನೋಡ್ತಾರೆ. ಇಮ್ಮಿಡಿಯೇಟ್ಲಿ ಕತ್ತಲ್ಲಿದ್ದ ಬೇರೆ ನೋಡದೇ ಇಲ್ಲ, ಕತ್ತಲಿದ ಕಷ್ಟ ಆ ಕಡೆ ಕಂಡೋಗುದು. ಬಟ್ ಭಗವಂತ ಮೋಕ್ಷ ಕೊಡುವವನಾದ್ದರಿಂದ ನಮ್ಮ ಗಮನ ಮೊದಲು ದೇವ್ರ ಕಡೆ ಹೋಗ್ಬೇಕು. ಹೋಗಿಲ್ಲ ಅಂದ್ರೆ ನಮಗೆ ಎರಡು ಎಚ್ಚರ ಇಲ್ಲ, ಬಂಧನದಲ್ಲಿದ್ದೇವೆ ಅಂತ ಹೊಟ್ಟು ಗೊತ್ತಿಲ್ಲ. ಕೋಮಾಶ್ರಯದಲ್ಲಿದ್ದವನಿಗೆ ಎಂಬ ಎಚ್ಚರ ಇರೋದಿಲ್ಲ, ಕುಡಿದು ತಿಂದು ಬಿದ್ದಿರ್ತಾರೆ, ಎಲ್ಲಿದ್ದೇವೆ ಅಂತ ಗೊತ್ತಾಗಿಲ್ಲ ಫಸ್ಟ್ ಅವರಿಗೆ. ಬಂಧನದಲ್ಲಿದ್ದೇವೆ ಫಸ್ಟ್. ಸೆಕೆಂಡ್ ಬಿಡುಗಡೆ ಆಗಬೇಕು. ಕುಡಿದು ಬಿದ್ದವರಿಗೆ ಅವರೇ ನೀರಾಕೊಳ್ಳಿ, ಇನ್ನೂರು ತಂದೀರು ಹೋಗ್ಬೇಕು ಒಂದೇ, ಅವಾಗ ಎಚ್ಚರ ಆಗ್ತದೆ ಅವರಿಗೆ. ಆ ಥರ ನಮಗೆ ಎಚ್ಚರ ಇದೆ. ಒಂದು ವಿಷಯ ಸುಖಗಳನ್ನ ಮೈಮರೆತಿದ್ದೇವೆ ಅಂತ ಹೇಳ್ತಾರೆ. ವಿಷಯ ಸುಖಗಳು ಮೈಮರೆತಿದ್ದಾರೆ ಮನುಷ್ಯ, ಅವರಿಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಏನು ಗೊತ್ತಾಗಬೇಕು, ಅವರಿಗೆ ಬಿಡುಗಡೆ ಬೇಕು ಅಂತ ಗೊತ್ತಾಗಬೇಕು. ಬಿಡುಗಡೆ ಗೊತ್ತಾಗ ಯಾರು ಕೊಡ್ತಾರೆ ಅಂತ ಗೊತ್ತಾಗಬೇಕು, ಅವರ ಹತ್ರ ಹೋಗಬೇಕು. ಈ ಸ್ಟೇಜ್ ರೀಚ್ ಆದ ಮೇಲೆ ವಾಸುದೇವ ಅಂತ ಪದ ಗೊತ್ತಾಗ್ತದೆ. ಶ್ರೀಕೃಷ್ಣ ಕಮಲಾನಾಥ ವಾಸುದೇವ ಸನಾತನ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ಸರ್ವಗತ ಸ್ಥಾನ ಅಚಲೋಯಂ ಸನಾತನ ಭಗವದ್ಗೀತೆಯಲ್ಲಿ ಬಂದಿದೆ. ಸನಾತನ ಅಂದ್ರೆ ಭಗವಂತ ಅಂತ ಅರ್ಥ. ಏನದಕ್ಕೆ ಅರ್ಥ ಅಂದ್ರೆ ಎವರ್ ಎಕ್ಸಿಸ್ಟಿಂಗ್, ಸನಾತನ ಶಬ್ದಕ್ಕೆ ಯಾವಾಗಲೂ ಇರತಕ್ಕಂಥವರು ಅಂತ ಅರ್ಥ. ಸನಾತನ ಧರ್ಮ ಅಂದ್ರೆ ಏನು, ಯಾವಾಗಲಿರೋ ಧರ್ಮ. ಮಾತೃದೇವೋ ಹೋವ, ಪಿತೃದೇವೋ ಹೋವ, ಎಲ್ಲ ಕಾಲಕ್ಕಿರೋದು. ಕೆಲವು ಧರ್ಮ ಹಾಗಲ್ಲ, ಬದಲಾಯಿಸ್ಬಿಡ್ತಾರೆ. ಮೊದಲೆಲ್ಲ ಬೆಂಗಳೂರು ಬಸ್ಗೆ ಏನಿತ್ತು, ಸಿಟಿ ಬಸ್ಗೆಲ್ಲ ಕೆಂಪು ಸೊಳಿತಿದ್ರು, ಕೆಂಪಣ್ಣ ಕೆಂಪಣ್ಣ ಹೋಗ್ಬಿಡಿ ಇಲ್ಲೇ ಇಲ್ಲ. ಆಯ್ತು ಕಾಲಕ್ಕೆ ಅದು, ಈ ಕಾಲಕ್ಕಿಲ್ಲ. ಆದ್ರೆ ಇಂಜಿನ್ ಮಾತ್ರ ಎಲ್ಲ ಕಾಲಕ್ಕೆ ಇಂಜಿನ್ ಇಲ್ಲ, ಆ ಕಾಲಕ್ಕೆ ಈ ಕಾಲಕ್ಕಿಲ್ಲ, ಇಲ್ಲ ಎಲ್ಲ ಕಾಲ ಇಂಜಿನ್ ಬೇಕೇ ಬೇಕು. ಮತ್ತೆ ಬಣ್ಣ ಚೇಂಜ್, ಇಂಜಿನ್ ಚೇಂಜ್ ಮಾಡಿದ್ರೆ ಹೋಗಿಂದ ಇಂಜಿನ್ ಅಂತ ಬೇಕೇ ಬೇಕಾದ್ರೆ ಆ ಥರ. ಅದು ಎಟರ್ನಲ್ ಅದು, ಇದೆಲ್ಲ ಶೋ, ಇದು ಬಿಡ್ಬೋದು ಹೋಗ್ಬೋದು. ಭಗವಂತ ಸನಾತನನಾಗಿದ್ದಾನೆ, ತುಂಬಾ ಅರ್ಥ ಹೇಳ್ತಾರೆ ಆಚಾರ್ಯದಕ್ಕೆ. ಇದಕ್ಕೆಲ್ಲ ಆಚಾರ್ಯ ಪ್ರತ್ಯೇಕ ಭಾಷ್ಯ ಅಂತ ಬರೋದಿಲ್ಲ. ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ, ಬ್ರಹ್ಮಸೂತ್ರ ಭಾಷ್ಯ ಮೊದಲಾದ ಗ್ರಂಥಗಳ ಅರ್ಥ ಹೇಳ್ಬಿಡಿ, ಅವರೇ ಹೇಳ್ಬಿಟ್ಟಿದ್ದಾರೆ. ನಾದೇನ ಸಾಯುಕ್ತತ್ವ ಸನಾತನ ಇತಿ ಸ್ಮೃತಃ ಅಂತ ಗೀತಾ ಭಾಷ್ಯದ ಆಚಾರ್ಯರ ಮಾತು. ನಾತ ಅಂದ್ರೆ ನಾದ ಅಂತ ಅರ್ಥ, ನಾದ ಅಂದ್ರೆ ವೇದ ಅಂತ ಅರ್ಥ. ನಾದ ಅಂದ್ರೆ ವೇದ, ಅಖಿಲಾಮ್ನಾಯಿಕ ವೇದ್ಯೋ ಹರಿಹಿ, ಎಲ್ಲ ವೇದಗಳಿಂದ ಎಲ್ಲ ಕಾಲಕ್ಕೂ ಸಹ ಪ್ರತಿಪಾದ್ಯನಾದ್ದರಿಂದ ಸನಾತನ ಅಂತ ದೇವರಿಗೆ ಹೆಸರು. ದೇವರಿಗೆ ಸನಾತನ ಶಬ್ದ ಯಾತಕ್ಕೆ ಬಂತು ಅಂದ್ರೆ ವೇದಗಳು ಸನಾತನ ಯಾವಾಗಲೂ ಇರುತ್ತೆ. ಯಾವಾಗಲೂ ಇರತಕ್ಕಂತ ವೇದಗಳು ದೇವರನ್ನು ಯಾವಾಗಲೂ ಸ್ತೋತ್ರ ಮಾಡೋದ್ರಿಂದ ದೇವರಿಗೆ ಸನಾತನ ಅಂತ ಕರೀತಾರೆ. ಅರ್ಥ ಮಾಡ್ಕೊಂಡು ಯಾರ್ಯಾರು ಸನಾತನ ಅಂತ ಆಗೋದಿಲ್ಲ, ದೇವರು ಈ ರೀತಿ ಇದ್ದಾರಾದ್ರೆ ಸನಾತನ ಅಂತ ಕರೀತಾರೆ. ಅಜೋ ನಿತ್ಯ ಮುಂದೆ ಹೇಳ್ತಾರೆ, ಶ್ರೀ ಕೃಷ್ಣ ಕಮಲಾನಾಥ ವಾಸುದೇವ ಸನಾತನ ವಸುದೇವಾತ್ಮಜ ವಸುದೇವನ ಮಗ. ದೇವರು ಬೈದಾಗುತ್ತೆ ಆಕ್ಚುಲಿ, ಇಷ್ಟೊತ್ತು ಹೇಳಿದ್ದೇನ್ ನಾವು, ಅವ್ರು ಹುಟ್ಟೆ ಇಲ್ಲ ಹಾಗೆ ಇಲ್ಲೇ ವಸುದೇವಾತ್ಮಜ ಅಂತ ಹೇಳ್ತಾ ಇದ್ದೆ. ದೊಡ್ಡದು ಗೊಂದಲ ಇದೆ. ಸುಮ್ಮನೆ ಕೃಷ್ಣಾಷ್ಟ ಕೃಷ್ಣನಾಮ ಸ್ತೋತ್ರ ಓದಿದ್ರೆ ನಮಗೆ ಪುಣ್ಯ ಬರೋದಿಲ್ಲ, ಕೆಲವು ಪಾಪನೂ ಬರ್ಬೋದು. ವಸುದೇವನ ಮಗ ಇವತ್ತು ನಾವೆಲ್ಲ ನಮ್ಮ ತಂದೆಯ ಮಕ್ಕಳು ಹೇಗೋ ಹಾಗೆ ಕೃಷ್ಣ ವಸುದೇವರ ಮಗ ಅಂತ ತಿಳ್ಕೊಂಡ್ಬಿಟ್ರೆ ಅಂದಂತವಾಗಿ ಸಣ್ಣ ಪುಟ್ಟ ಲೋಕತಿಗೋದಿಲ್ಲ, ಸಣ್ಣ ಪುಟ್ಟ ಅನರ್ಥವಾಗೋದಿಲ್ಲ. ಕೃಷ್ಣ ತಾನೇ ಹೇಳ್ತಾರೆ, ಅವಜಾನಂತಿ ಮಾಮೂಢಾಹ ಮಾನುಷೀಂ ತನುಮಾಶ್ರಿತಂ. ನನ್ನನ್ನು ಮನುಷ್ಯದೇವರು ತಿಳ್ಕೊಂಡ್ಬಿಟ್ಟಿದ್ದಾರೆ ಅವರೆಲ್ಲ ಕೂಡ. ಮೋಘಾಚ ಮೋಘ ಕರ್ಮಾಣ ಮೋಘ ಜ್ಞಾನ ವಿಜೇತನಃ, ಎಲ್ಲ ಹಾಳಾಗಿ ಹೋಗ್ತಾರೆ ಅಂತ ಹೇಳ್ತಾರೆ ಭಗವಂತ. ಇದು ಹೇಳ್ತಿರೋದೇ ವಸುದೇವಾತ್ಮಜ ಅಂತ ಹೇಳಿಬಿಟ್ಟು. ಅದಕ್ಕೆ ಹೇಳೋದು ಹೊರಗಿನ ಅರ್ಥ ಬೇರೆ, ಒಳಗಿನ ಅರ್ಥ ಬೇರೆ. ಸರಿಯಾಗಿ ಬಿಡಿಸ್ಕೊಂಡ್ರೆ ಸರಿಯಾಗಿದೆ. ವಸುದೇವ ಆತ್ಮಜ ಅಷ್ಟಿದೆ ಪದ. ವಸುದೇವ ಆತ್ಮಜ, ವಸುದೇವ ಅಂದ್ರೆ ವಸುದೇವ, ವಸುದೇವ ನಿಮಿತ್ತ ಮಾಡಿಕೊಂಡು ಆತ್ಮನಃ ಏವ ಜಾತ. ತಾನೇ ಹುಟ್ಟಿದವನು, ವಸುದೇವನ ಹುಟ್ಟಿದವನಲ್ಲ. ವಸುದೇವ ನಿಮಿತ್ತ ಅಂದ್ರೆ ಹುಟ್ಟಿದ ಆತ್ಮಜನೇ, ತಾನೇ ಹುಟ್ಟಿದವನು. ಸರಿಯಾಗಿ ಅರ್ಥ ಇದೆ, ನೋಡಿದ್ರೆ ಕನ್ಫ್ಯೂಷನ್ ಆಗುತ್ತೆ ಅಷ್ಟೇ. ಆತ್ಮಜ ಅಂದ್ರೆ ತಾನೇ, ತನ್ನಿಂದ ತಾನೇ ಹುಟ್ಟಿದವನು ಅಂತ ಅರ್ಥ. ಸ್ವಯಂ ಭೂಹು ಅಂತ ಅರ್ಥ. ಆತ್ಮ ಅಂದ್ರೆ ಸ್ವಯಂ, ಜ ಅಂದ್ರೆ ಭೂಹು. ಸ್ವಯಂ ಭೂಹು ಶಂಭುರಾದಿತ್ಯ ವಿಷ್ಣು ಸಹಸ್ರಾರದಲ್ಲಿ ಬಂದಿದೆ. ಪರಮಾತ್ಮ ತಾನೇ ಅವತಾರ ಮಾಡ್ತಾನೆ ಹೊರತು ಯಾರು ಬೇಕಿಲ್ಲ. ಮತ್ತೆ ಇವ್ರನ್ನ ಇಟ್ಕೊಂಡ ಅಂತ ಕೇಳಿದ್ರೆ, ಅವರು ತಪಸ್ ಮಾಡಿದ್ರು ಅಂತ ಇಟ್ಕೊಂಡ, ಅದೇ ಹೊರತು ಬೇರೆ ಅಲ್ಲ. ಶ್ರಾವಣ ಯಾರೋ ಪೂಜೆ ಹೋಗಿದ್ರು, ಪಾಪ ಊಟ ಇದ್ದಿಲ್ಲ ಅಂತ ಹೋಗಿದ್ರ ಅಂತ ಏನ್ ಮಾಡ್ಬೇಕು ಅದಕ್ಕೀಗ. ಅದಕ್ಕೆ ಹೇಳ್ತಾರೆ, ಇವ್ರು ಕರೆದಿದ್ದಕ್ಕೆ ಹೋಗಿದ್ದಾರೆ, ಅದಿ ಪಾಡಿ ಕರೆದಿದ್ದಕ್ಕೆ ಹೋಗಿದ್ದಾರೆ ಹೊರತು ಇವ್ರು ಊಟ ಇಲ್ಲ ಅಂತ ಹೋಗ್ಲಿಲ್ಲ ಅಂತೆ. ಬಟ್ಟದಲ್ಲಿ ಅಡಿಗೆ ಇಲ್ಲ ಅಂತ ಹೋಗ್ಲಿಲ್ಲ, ಅವ್ರು ಇಲ್ಲೇ ಆಗ್ಬೇಕು ಅಂತ ಕರೆದಿದ್ದಕ್ಕೆ ಹೋಗಿದ್ದಾರೆ ಅಷ್ಟೇ. ಅಲ್ಲಿ ಬಿಟ್ಟೆ ಅಂತ ಹೆಸರೌದು, ಬಟ್ ಗತಿ ಇಲ್ಲದೆ ಹೋಗಿಲ್ಲ. ಈ ಭಿಕ್ಷುಕರು ಗತಿ ಇಲ್ಲದೆ ಬರ್ತಾರೆ, ಶ್ರಾವಣ ಗತಿ ಇಲ್ಲದೆ ಬರೋದಿಲ್ಲ, ಗತಿ ಕೊಡ್ಲಿಕ್ಕೆ ಅಂತ ಬರ್ತಾರೆ. ಆದ್ರಿಂದ ಅವ್ರು ಹೇಗೆ ಭಿಕ್ಷು ಅಂತ ಹೆಸರಿದ್ರು ಕೂಡ ಅದು ಭಿಕ್ಷೆ ಬಿಡೋದಿಲ್ವೋ, ಆ ತರಹ ಪರಮಾತ್ಮ ಆತ್ಮನಃ ಇವ ಜಾತ ಆತ್ಮಜ, ತನಗೆ ತಾನೇ ಹುಟ್ಟಿದವನು. ಅದೇ ಇಲ್ಲಿ ಬಂದಿದೆ, ಸಂಭವಾಮಿ ಆತ್ಮಮಾಯೆಯ, ನನ್ನ ಇಚ್ಛೆಯಿಂದ ನಾನೇ ಅವತಾರ ಮಾಡ್ತೇನೆ ಹೊರತು ಅವರೆಲ್ಲ ನಿಮಿತ್ತ ಮಾತ್ರ. ವಸುದೇವ ದೇವಕಿ ಕೃಷ್ಣನನ್ನ ಎಷ್ಟು ದಿವಸ ಮಗ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು ಅಂತ ಭಾಗವತನ ಹೇಳ್ತಾರೆ. ಅವ್ರು ಹೇಳ್ತಾರೆ, ಅಷ್ಟು ಸಾವಣಿ ಮನೆಗೆ ಬಂದ್ರು ಅಂದ್ರೆ ಮಾರಾಯ ವರ್ಷದಿಂದ ಕರಿತೈತೆ ಇವತ್ತು ಬಂದ್ರು ಅಂತ ಹೇಳ್ತಾರೆ. ಯಾವಾಗ ಕರೆದ್ರು ಬಿಡುವಿಲ್ಲ ಅಂತಿದ್ರು, ಸದ್ಯ ಇವತ್ತು ಒಂದು ವರ್ಷದಿಂದ ಕರಿತಿದ್ರೆ ಎರಡು ವರ್ಷದಿಂದ ಕರಿತಿದ್ರೆ ಅಂತ ಹೇಳ್ತಾರಲ್ಲ, ಅವರು 43 ಲಕ್ಷದ 20 ಸಾವಿರ ವರ್ಷ ತಮಸ್ ಮಾಡಿದ್ರು ತೆನಕ್ಕಾಗಿ. ವಸುದೇವ ದೇವಕಿ ಇಬ್ಬರು ಕೂಡ 43 ಲಕ್ಷದ 20 ಸಾವಿರ ವರ್ಷ ಕೃಷ್ಣನ ಮಗನಾಗಲಿ ಮಗನಾಗಲಿ ತಪಸ್ ಮಾಡಿ ಅದಕ್ಕೆ ಅವತಾರ ಮಾಡಿದ್ದಂತೆ ಹೊರತು ಸುಮ್ಮನೆ ಅವತಾರ ಮಾಡಿದ್ದಲ್ಲ. ಇಲ್ಲ ಹೋದ್ರೆ ಕೃಷ್ಣ ಯಾರೋ ಮಗನಾಗಲಿ ನಮ್ಮ ಮಗನೂ ಆಗಲಿ ಅಂತ ಕೇಳಿದ್ರೆ ಆಗಲಾಗೋದಿಲ್ಲ ಅಂತ ತಪಸ್ ಮಾಡಿದ್ದಾರು. ಆದ್ರಿಂದ ಕೃಷ್ಣ ಅವತಾರ ಮಾಡಿದ್ದಾರೆ ಹೊರತು ಅವನು ಯಾರು ಬೇಕಿಲ್ಲ. ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ, ತದ ಅನನ್ಯತ್ವಂ ಆರಂಭಣ ಶಬ್ದಾದಿತ್ಯಾವು, ಭಗವಂತನಿಗೆ ಯಾರ ಸಹಾಯನೂ ಬೇಕಿಲ್ಲ, ಯಾರ ಒಂದು ಉಪಕಾರನೂ ಆಗಬೇಕಾಗಿಲ್ಲ. ಆದರೆ ಅವನಿಗೆ ಅವಕಾಶ ಕೊಡಬೇಕು ಅಂತ ಹಾಗೆ ಮಾಡ್ತಾನೆ ಹನುಮಂತ. ನೀನು ಹೋಗಿ ಬಾ, ರಾಮನಿಗೆ ಆಗೋದಿಲ್ಲ ಅಂತಲ್ಲ, ಹನುಮಂತನಿಗೆ ಅವಕಾಶ ಕೊಡಬೇಕಷ್ಟೆ. ಸುಗ್ರೀವ ಹೀಗೆ ಮಾಡು, ಅವಕಾಶ ಕೊಡಬೇಕಷ್ಟೆ. ಸ್ವಲ್ಪ ಅಹಂಕಾರ ಬಂತಂತ ಅವರಿಗೆ, ರಾಮನ ಹೆಲ್ಪ್ ತಗೊಂಡ ಅಹಂಕಾರ ಬಂತಂತೆ. ಅದಕ್ಕೆ ಸುಗ್ರೀವ ಕರ್ಣನಾಗಿ ಹುಟ್ಟಿ ಕೃಷ್ಣನೇ ಅವರಿಗೆ ಹೊಡೆಸಿಬಿಡ್ತಾರೆ. ತಪ್ಪಿಸಲು ಕೊಟ್ಟಿಯ ನೋಡಿ, ಈಗ ಸುಗ್ರೀವ ಏನಾದರೂ ಸೆಲ್ಫ್ ಡಿಪೆಂಡೆಂಟ್ ಆಗಿದ್ದರೆ ಇಂಥ ಪ್ರಸಂಗ ಬರ್ತಿದ್ದಿಲ್ಲ. ನಾವು ಸಹಾಯ ಮಾಡಿ ಸ್ವಲ್ಪ ಅಹಂಕಾರ ಬಂತು, ಅಹಂಕಾರ ಕಳೆದ. ಹನುಮಂತವರು ಅಹಂಕಾರ ಪಡಲೇ ಇಲ್ಲ, ಬಂದು ಸರ್ವಾಂಗಣೆ ಪ್ರಣತಿಮಷ್ಟೇ ಚಕಾರ ಭತ್ಯ, ರಾವದೇವರು ಒಂದೇ ಅಂಗುಲಿಯ ಚೂಡಾವಣೆ ಇಟ್ಟುಬಿಟ್ಟು ನಮಸ್ಕಾರ ಮಾಡಿ ಕೃಷ್ಣಾರ್ಪಣ ಅಂದರೆ ಹೊರತು ನಾನು ಮಾಡಿದೆ ಅಲ್ಲೇ ಇಲ್ಲ. ಅವರು ಅದಕ್ಕೇನು ಮಾಡಿದ್ರು, ಮತ್ತೆ ಭೀಮರಾಗಿ ಬಂದರು, ನೋ ಚೇಂಜ್, ಅದೇ ಪೋಸ್ಟ್ ಹಾಗೆ ಉಳ್ಕೊಂಡು ಅಲ್ಲೂ ಏನು ಮಾಡಿದ್ರು, ಒಂದೇ ರೀತಿ ನಡ್ಕೊಂಡ್ರು. ಭದ್ರಾಚಾರ್ಯ ಬಂದರು, ನೋ ಚೇಂಜ್, ಮತ್ತೆ ಅವರಲ್ಲಿ ಆಗಲ್ಲ ಚಿಂತೆ. ಸರಿಯಾಗಿ ತಿಳ್ಕೊಂಡಾಗ ಪ್ರಮೋಷನ್ನು, ಇಲ್ಲದ ಹೋದ್ರೆ ಡಿಮೋಷನ್, ಎರಡು ಆಗಲೇಬೇಕು ಅವ್ರಿಗೆ. ಅದಕ್ಕೋಸ್ಕರನೇ ವಸುದೇವಾತ್ಮಜ, ಕೃಷ್ಣ ವಸುದೇವನ ಮಗನಾಗಿದ್ದು ಅವರ ಅನುಗ್ರಹ ಮಾಡಲಿಕ್ಕೆ ಹೊರತು ತನಗೆ ಬೇಕು ಅಂತಾಗಿದ್ದಲ್ಲ, ಹುಟ್ಟಿದ್ದು ಮಾತ್ರ ತನಗೆ ತಾನೇ ಬಂದ. ಆಚಾರ್ಯರು ಬರೀತಾರೆ, ಕೃಷ್ಣ ನೃಸಿಂಹ ರೂಪದಿಂದ ಅವತಾರ ಮಾಡಿದಾಗ, ಯದಾ ನೃಸಿಂಹಾಕೃತಿ ರಾವಿ ರಾಶಿ, ನೃಸಿಂಹ ರೂಪ ಅವತಾರ ಮಾಡಿದಾಗ ಯಾರ ತಂದೆಯಲ್ಲಿ ಯಾರ ತಾಯಿಯಲ್ಲಿ ಕಂಬ, ಕಂಬನಲ್ಲಿ ಯಾರು ಹುಟ್ಟಿ ಬರ್ತಾರ ಅಂದ್ರೆ ತಾನೇ ತಾನೇ ಹುಟ್ಟಿ ಬಂದ ಅಂತ ಗೊತ್ತಾಗುತ್ತೆ ನೋಡಿ. ಅದೇ ರೀತಿ ವಸುದೇವ ಒಂದು ಕಂಬ ಇದ್ದಾಗೆ, ದೇವರಿಗೆ ಒಂದು ಕಂಬ ಇದ್ದಾಗೆ ನಿಮಿತ್ತನೇ ಹೊರತು ಕೃಷ್ಣ ಅವರಿಂದ ಹುಟ್ಟಿ ಬರಲಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ವಸುದೇವ ಆತ್ಮಜ ಅನ್ನೋ ಪದ ಕೃಷ್ಣನ ಹುಟ್ಟಿನ ಬಗ್ಗೆ ಇರೋ ಸಂಶಯ ತೆಗೆದಾಕಿಬಿಡುತ್ತೆ. ಅರ್ಥ ಗೊತ್ತಿರೋ ಸಂಶಯ ಹುಟ್ಟಿಸುತ್ತೆ. ವಸುದೇವ ಆತ್ಮಜ ಪುಣ್ಯ, ಪುಣ್ಯ ಅಂತ ದೇವರ ಹೆಸರಂತೆ. ಅದಕ್ಕೆ ಪುಣ್ಯ ಕಥೆ ಅಂತ ದೇವರ ಹೆಸರು, ಪುಣ್ಯ ಕಥೆ ಅಂದ್ರೆ ದೇವರ ಕಥೆ ಅಂತಾನೆ ಅರ್ಥ. ಆಶ್ಚರ್ಯ ಅಂದ್ರೆ ಶ್ರೀಮದ್ ಆಚಾರ್ಯರಿಗೆಲ್ಲ ಅರ್ಥ ಬರೀತಾರೆ. ಪುಣ್ಯ ಅಂತ ದೇವರಿಗೆ ಯಾತಕ್ಕೆ ಹೆಸರು? ಬೃಹದಾರಣ್ಯ ಭಾಷೆಯಲ್ಲಿ ಹೇಳ್ತಾರೆ ಆಚಾರ್ಯರು, ಪುಣಾತೇಹೇ ಪುಣ್ಯನಾಮವಾನ್, ಪವಿತ್ರರನ್ನಾಗಿ ಮಾಡೋದ್ರಿಂದ ಪರಮಾತ್ಮನಿಗೆ ಪುಣ್ಯ ಅಂತ ಕರೀತಾರೆ. ತನ್ನನ್ನು ಆರಾಧನೆ ಮಾಡ್ತಕ್ಕಂಥವರನ್ನ ಪವಿತ್ರಾಣ ಪವಿತ್ರಮ್ಯೋ ಮಂಗಳಾನಾಂಚ ಮಂಗಲಂ, ಅದಕ್ಕೆ ಭಗವಂತನಿಗೆ ಪುಣ್ಯ ಅಂತ ಹೆಸರಿದೆ. ಅದು ಪ್ರಸಂಗ ಬಂತು ಇನ್ನೊಂದನ್ನು ಹೇಳ್ಬಿಡ್ತಾರೆ ಆಚಾರ್ಯ. ಪರಮಾತ್ಮನಿಗೆ ಪಾಪ ಅಂತಲೂ ಹೆಸರಿದೆ, ಪರಮಾತ್ಮನಿಗೆ ಪಾಪ ಅಂತಲೂ ಹೆಸರಿದೆ. ಭದ್ರಾಚಾರ್ಯ ಬರೀತಾರೆ, ಸರ್ವಶಬ್ದ ಸಮನ್ವಯ ಆಗ್ಬೇಕಲ್ಲ, ಪಾಪಾಂತರ ಹೆಸರಿದೆ. ಇದೇನು ಹೇಳಿದ್ರೆ ಆಚಾರ, ಕೃಷ್ಣನಿಗೆ ಪಾಪ ಅಂತ ಹೆಸರು ಬಂತಾರ ಅಂತ ಕೇಳಿದರೆ ಆಚಾರ ಗಾಬರಿ ಆಗಬೇಡಿ ಅಂತ ಹೇಳ್ತಾರೆ. ಸರಿ ಅರ್ಥ ಮಾಡ್ಕೊಳ್ಳಿ, ಪಾಪರ ಪಾಕ ಪಾಪ ಅಂತ ಯಾಕೆ ಕರೀತಾರೆ ಗೊತ್ತೇನು? ಅದು ಬೀಳಿಸುತ್ತೆ ನಮ್ಮನ್ನು ಕೆಳಗಡೆಗೆ, ಅದಕ್ಕೆ ಪಾಪ ಅಂತ ಕರೀತಾರೆ. ಪಾಪ ಮಾಡಿದ್ರೆ ಬಿದ್ದು ಬಿಡ್ತಾನೆ, ಅದಕ್ಕೋಸ್ಕರ ಪಾಪ ಅಂತ ಕರೀತಾರೆ. ಪರಮಾತ್ಮ ಯಾರು ಗೊತ್ತಾ? ಪಾತನ ಪಾಪನಾಮವಾನ್, ಇಡೀ ದುರ್ಯೋಧನಾದಿಗಳನ್ನ ಅಂಧತ್ವಸಿ ಬೀಳಿಸ್ತಾನೆ, ಅದಕ್ಕೆ ಪಾಪ ಅಂತ ಪರಮಾತ್ಮನ ಹೆಸರು. ಇದು ಯೋಚನೆ ಮಾಡಿದ್ರೆ ಒಂದು ಪದ ಹೇಗೆ ಅರ್ಥ ಮಾಡಬೇಕು ತೋರಿಸ್ತಾನೆ. ಪಾಪ ಅನ್ನೋ ಪದಕ್ಕೆ ಭಗವಂತ ಅಂತ ಅರ್ಥ ಆಗುತ್ತೆ, ಅನುಸಂಧಾನ ಇರ್ಬೇಕು. ಅದೇ ಅರ್ಥ ಮಾಡ್ಕೋರು ಪಾಪ ಮಾಡಿದ್ದೇವೆ ಅಂದ್ರೆ ದೇವರು ಅಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಮತ್ತೆ ನಮಗೆ ಅನುಸಂಧಾನ ಇಲ್ಲ, ಇಲ್ಲಿ ಎಲ್ಲಿ ಬರುತ್ತೋ ದೇವರಿಗೆ ಹೆಸರಿದೆ. ಪುಣ್ಯಶ್ರವಣ ಕೀರ್ತನ ಮುಂದೆ ಬರುತ್ತೆ, ಪುಣ್ಯಶ್ರವಣ ಕೀರ್ತನ ಪರಮಾತ್ಮ ಪುಣ್ಯನಾಮವಾನ್, ಇಲ್ಲಿ ಪುಣ್ಯ ವಸುದೇವಾತ್ಮಜ ಪುಣ್ಯ. ಲೀಲಾ ಮಾನುಷ ವಿಗ್ರಹ, ಲೀಲಾ ಮಾನುಷ ವಿಗ್ರಹ, ಇಷ್ಟೆಲ್ಲ ಪುಣ್ಯವಂತ ಅಂತ ಹೇಳ್ತೀರಿ, ಮನುಷ್ಯನಾಗ ಯಾಕೆ ಹುಟ್ಟಿದ? ಮನುಷ್ಯ ಹುಟ್ಟಿಲ್ಲ, ಮಾನುಷ ವಿಗ್ರಹ, ಮನುಷ್ಯನಂತೆ ರೂಪ ಇದೆ ಹೊರತು ಮನುಷ್ಯನಾಗಿ ಕೃಷ್ಣ ಹುಟ್ಟಿಲ್ಲ. ಬಹಳ ಇಂಪಾರ್ಟೆಂಟ್. ಇವತ್ತು ಸುಗ್ರೀವ ಇದ್ದಾನೆ, ಕರ್ಣನಾಗಿ ಹುಟ್ಟಿದ್ದಾನೆ, ಮನುಷ್ಯ ರೂಪ ಅದು, ಮನುಷ್ಯನಂತಾನ ಮನುಷ್ಯನೇ ಸಂಶಯನೇ ಇಲ್ಲ. ಅರ್ಜುನ ಮನುಷ್ಯನೇ ಸಂಶಯನೇ ಇಲ್ಲ. ಆಚಾರ್ಯರು ಮನುಷ್ಯರೇ, ಆದರೆ ಅವರ ಯೋಗ್ಯತೆ ಇದು ಭಾರಿ ಮೇಲಿದೆ, ಮನುಷ್ಯ ದೇಹ ಇದೆ ಅವರಿಗೆ, ದೇವರಿಗೆ ಅದಿಲ್ಲ. ಆದ್ರಿಂದ ಮಾನುಷ ವಿಗ್ರಹ ಆಗ್ತೇನೆ, ಮಾನುಷವ ವಿಗ್ರಹ ಹೊಂದಿದ್ದಾನೆ ಹೊರತು ಅವನು ಮನುಷ್ಯ ದೇಹ ಅಲ್ಲ ಅವನದು. ಅದಕ್ಕೆ ಅವಜಾನಂತಿ ಮಾಮೂಢಾಹ ಮಾನುಷೀಂ ತನು ಮಾಸ್ತ್ರಿತ, ನನ್ನನ್ನ ದುರ್ಯೋಧನಾದಿಗಳು ತಮ್ಮಂತೆ ಮನುಷ್ಯ ದೇಹದವನು ಹುಟ್ಟಿ ಬಂದವನು ತಿಳ್ಕೊಂಡಿದ್ದಾರೆ ಅದು ತಪ್ಪು ಅಂತ ಹೇಳಿದ್ದಾರೆ. ಮನುಷ್ಯ ವಿಗ್ರಹ ಅನ್ನ ಯಾತ್ರೆ ತಗೊಂಡ ಲೀಲಾ ಏನ್ ಬೇಕಾದ್ರೆ ತಗೋತೇನೆ ಅಂತ ಅನ್ಕೊಂಡು ತೋರಿಸಿ ತೋರಿಸಿದ್ದಾರೆ. ಲೀಲಾ ನರಸಿಂಹ ವಿಗ್ರಹ, ಲೀಲೆಯಿಂದ ನರಸಿಂಹ ರೂಪವನ್ನು ತಗೊಂಡ, ಲೀಲೆಯಿಂದ ಕೃಷ್ಣರೂಪವನ್ನು ತಗೊಂಡ, ಲೀಲೆಯಿಂದ ರಾಮರೂಪ ತಗೊಂಡ. ಲೋಕವತ್ತು ಲೀಲಾ ಕೈವಲ್ಯ ಮೋಂ ಬ್ರಹ್ಮಸೂತ್ರದ ಅರ್ಥ ಅಂದ್ರೆ ಪರಮಾತ್ಮ ಮನುಷ್ಯನಲ್ಲ, ಮನುಷ್ಯನಂತ ರೂಪ ತಗೊಂಡಿದ್ದಾನೆ. ಆದ್ರೆ ನಿಜವಾಗ್ಲೂ ಏನಾಗಿದ್ದಾನೋ ಅಂತ ಕೇಳಿದ್ರೆ ಮುಂದೆ ಬರುತ್ತೆ ಸಚ್ಚಿದ ಆನಂದ ಪರಮಾತ್ಮ. ಸತ್ ಚಿತ್ ಆನಂದ, ಸತ್ ಅಂದ್ರೆ ಉತ್ತಮ, ಚಿತ್ ಅಂದ್ರೆ ಜ್ಞಾನ, ಆನಂದ ಅಂದ್ರೆ ಆನಂದ. ಉತ್ತಮ ಜ್ಞಾನಾನಂದಮಯ ದೇಹ ಒಳ್ಳೆಯವರಾದ್ದರಿಂದ ಸಚ್ಚಿದ ಆನಂದ ಅಂತ ದೇವರ ಹೆಸರಿದೆ. ಹೊರತು ಈ ರೀತಿ ದೇವರಿಲ್ಲ. ಈಗ ಒಂದೊಂದು ಪದದಲ್ಲೂ ಕೂಡ ಪರಮಾತ್ಮನ ಬಗ್ಗೆ ಬಹಳ ಸ್ಪಷ್ಟ ಚಿತ್ರ ಕೊಡ್ತಕ್ಕಂಥ ಮಾತು. ಯಶೋದಾನಂದನ, ಯಶೋದಾನಂದನ ಅಂತ ಕರೀತಾರೆ. ಆದರೆ ನಂದಗೋಪ ಪ್ರಿಯಾತ್ಮಜ ಅಂತ ಕರೀತಾರೆ. ಮತ್ತು ಯಶೋದಾನಂದನ ಅಂತ ಕರೆದು ಅದು ನಂದಗೋಪ ಪ್ರಿಯಾತ್ಮಜ, ಎಷ್ಟು ವ್ಯತ್ಯಾಸ ಇದೆ? ಯಾತಕ್ಕೆ ಹಾಗೆ ಮಾಡ್ತಾರೆ ಅಂದರೆ ಅದು ಕರೆಕ್ಟಾಗಿದೆ. ಮೊದಲು ಕೃಷ್ಣ ಇಲ್ಲಿಗೆ ಬಂದ, ಯಶೋಧಿ ಹೆಸರು ಬರ್ತಾರೆ, ಆಮೇಲೆ ನಂದ ನೋಡ್ತಾನೆ. ಅಕ್ಕ ಆರ್ಡರ್ ತಗೊಂಡ್ರೆ ಮೊದಲು ಬಂದಿದ್ದು ವಸುದೇವನ್ನು ಮಲಿಸಿಬಿಡ್ತಾರೆ. ಯಶೋಧಿ ಹೆಸರು ಇದ್ದಾರೆ ಕೃಷ್ಣ, ಈಗ ಬೆಳಗಾದ ನೋಡ್ತಾರೆ, ಆಮೇಲೆ ನಂದಗೋಪ ಕಾಣ್ತಾರೆ. ಆದ್ರಿಂದಾಗಿನೇ ಮೊದಲು ಯಶೋಧಾವತ್ಸರ, ಅದೇ ನಂದಗೋಪ ಪ್ರಿಯಾತ್ಮಜ, ನಂದಗೋಪನಿಗೆ ಪ್ರಿಯನಾದ ಮಗನಾಗಿ ಆಮೇಲೆ ಹೊರತು ಮತ್ತು ಯಶೋಧಾದೇವಿಗೆ ಕಂಡ. ಯಶೋಧಾವತ್ಸಲ, ಯಶೋಧಾನಂದನ, ದೇವಕೀ ನಂದನ, ಅವೆಲ್ಲ ಪದಗಳಿದೆ. ದೇವಕೀ ನಂದನ ಯಶೋಧೆಯಲ್ಲಿ ಬಳಿಯಲ್ಲಿ 10 ವರ್ಷ ಇದ್ದು 11 ವರ್ಷ ವಾಪಸ್ ಬರ್ತಾರೆ. ದೇವಕೀ ನಂದನ ಆಚಾರ್ಯ ಪದ ಉಪಯೋಗಿಸ್ತಾರೆ. ದೇವಕೀ ನಂದನ ನಂದಕುಮಾರ ವೃಂದಾವನಾಂಚನ ಗೋಕುಲ ಚಂದ್ರ, ಅಲ್ಲಿ ಅರ್ಥನೂ ಹೇಳ್ತಾರೆ ಆಚಾರ್ಯರು. ದೇವಕಿ ಅಂದರೆ ಈ ದೇವಕಿ ಅಲ್ಲ, ದೇವಕಿ ಅಂದರೆ ಮಹಾಲಕ್ಷ್ಮಿ, ಈಕೆ ಮಹಾಲಕ್ಷ್ಮಿ ಅಲ್ಲ. ಮತ್ತೆ ಮುಖ್ಯವಾಗಿ ದೇವಕಿ ಅಂದರೆ ದೇವಾತ್ಕಮ್ ಯಶಾಹಾಸ ದೇವಕಿ, ಬರೀ ದೇವರಿಂದ ಮಾತ್ರ ಆನಂದ ಪಡೋಳು, ಬೇರೆ ಯಾರಿಂದಲೂ ಆನಂದ ಪಡೋ ಸಂಭವನೇ ಇಲ್ಲ. ಅದಕ್ಕೆ ದೇವಕಿ ಅಂದರೆ ಮಹಾಲಕ್ಷ್ಮಿ ಅಂತ ಅರ್ಥ. ಅವರಿಗೆ ಆನಂದ ಕೊಡುವವರು ನಾರಾಯಣ, ತ್ರಿಪತಿ ಅಂತ ಅರ್ಥ. ದೇವಕಿ ನಂದನ ಸೃಷ್ಟ ವಿಷ್ಣು ಸಹಸ್ರಾಮದಲ್ಲೂ ಬರುತ್ತಾ ಪದ. ದೇವಕಿ ನಂದನ ಅಲ್ಲೂ ಬಂದಿದೆ, ಇಲ್ಲಿ ದೇವಕಿ ನಂದನ ಅಂತಲೂ ಬಂದಿದೆ. ಅದಕ್ಕೆಲ್ಲ ಒಂದೇ ರೀತಿಯಾದ ಅರ್ಥವನ್ನು ಮಾಡಿಕೊಂಡು ಲೋಕದೃಷ್ಟಿಯೊಳಗೆ ದೇವಕಿಯನ್ನು ನಿಮಿತ್ತ ಮಾಡಿಕೊಂಡು ಬಂದವನಷ್ಟೆ. ಇಲ್ಲಿ ಮಗ ಅಂತ ಅರ್ಥ ಮಾಡಬಾರದು. ದೇವಕಿಗೆ ನಂದನ ಆನಂದವನ್ನು ಕೊಡುವವನು ಅಷ್ಟೇ, ದೇವಕಿಗೆ ಆನಂದವನ್ನು ಕೊಡುವವನು. ಅನೇಕರು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ, ಮಕ್ಕಳನ್ನ ಸಾಮಾನ್ಯ ನಂದನ ಅಂತ ಕರೀತಾರೆ. ಯಾತಕ್ಕೊತ್ತೇನು, ಮಕ್ಕಳ ಆಟಪಾಠ ನೋಡಿದಾಗ ತಂದೆ ತಾಯಿ ಭಾರಿ ಖುಷಿಯಾಗುತ್ತೆ. ಅದಕ್ಕೆ ನಂದ ಆನಂದ ಉಂಟು ಮಾಡುವವರು ಅಂತ ಹೆದರು. ಆನಂದ ಉಂಟು ಮಾಡುವವರು ಮಕ್ಕಳಿಗೆ, ಅವ್ರು ದೊಡ್ಡವರಾದ್ರೆ ದುಃಖ ಉಂಟು ಮಾಡುವವರ ವಿಚಾರ ಆಗಲೇ ಇರ್ತದೆ. ಮೊದಲು ಆನಂದ ಉಂಟು ಮಾಡುವ ಒಂದು ಸ್ಟೇಜ್ವರೆಗೂ ಕೂಡ ಆಗಿರ್ತಾರೆ. ಆದರೆ ಪೂರ್ತಿ ಇದ್ರೆ ಭಾರಿ ಪುಣ್ಯವಂತರು ಅಂತ ಅರ್ಥ. ಆಮೇಲೆ ಆನಂದ ಉಂಟು ಮಾಡಿದರೆ ಅದು ನಿಜವಾದ ನಂದನವು. ಇಲ್ಲವರು ಹೆಸರಿಗೆ ನಂದನ ಅಷ್ಟೇ, ಹೆಸರಿಗೆ ನಂದನ. ದುರ್ಯೋಧನ ಯಾವ ನಂದನ ಅಂತ ಕರಿಬೇಕು ಅವನು, ಪಾಪ ಧೃತರಾಷ್ಟ್ರ ನಂದನ ಅಂತ ಕರೆದ್ರೆ ಗೋವಿಂದ. ಜನ್ಮದಲ್ಲಿ ಒಂದು ದಿವಸ ಸಂತೋಷ ಪಡಿಸಿಲ್ಲ, ಯಾವ ಬಂದರೂ ಬಾಯಿ ಬಂದ ಬೈತಿದ್ದ, ಬಾಯಿ ಬಂದ ಮಾತಾಡ್ತಾ ಇದ್ದ. ತಂದೆನ ಅವನಷ್ಟು ಬೈದರೆ ಯಾರು ಸಿಗೋದಿಲ್ಲ ಜಗತ್ತಿನೊಳಗೆ. ನಂದನ ಅಂತ ಕರ್ಕೋಬೇಕಷ್ಟೆ, ತಗೊಂಡು ಏನ್ ಮಾಡ್ಬೇಕು? ಅದರಿಂದ ಶೂರ್ಪಣಿಗೆ ಯಾವ ನಂದಿನಿ ಆಗ್ಬೇಕು ಅವಳಿ ಮಧ್ಯೆ? ಅವಳು ಗಂಡು ಮಗುವಾದ್ರೆ ನಂದನ, ಹೆಣ್ಣು ಮಗಳಾದ್ರೆ ನಂದಿನಿ ಅಂತ ಕರೀತ. ನಂದನ ನಂದಿನಿ, ಈ ರಾಕ್ಷಸಿಗೆ ಯಾವ ನಂದಿನಿ? ಅವಳಿಗೆ ಆನಂದ ಇಲ್ಲ, ಕೊಡೋದೇನು ಬಂತು? ಹೆಸರಿಗೆ ಅಷ್ಟೇ, ಇವೆಲ್ಲ ಟೆಕ್ನಿಕಲಿ ತಗೊಂಡ್ರೆ ದೇವರೊಬ್ಬನೇ ನಂದನ. ದೇವಕಿ ಆನಂದ ಕೊಡುವವರಾದ್ದರಿಂದ ದೇವಕಿ ನಂದನ. ಮುಂದೆ ಅರ್ಥ ಬರ್ತದೆ. ಪದಗಳು ಉಪಯೋಗಿಸ್ತಾರೆ, ಎಲ್ಲ ಹೇಳೋದಕ್ಕೆ ಗೊತ್ತಲ್ಲ. ಆದರೆ ಹೇಳಬೇಕಾದ್ರೆ ಎಷ್ಟೆಷ್ಟು ವಿಚಿತ್ರವಾದ ಪದಗಳು ಉಪಯೋಗಿಸ್ತಾರೆ. ನವನೀತ ವಿಲಿಪ್ತಾಂಗ ಒಂದು ಪದ, ನವನೀತ ವಿಲಿಪ್ತಾಂಗ, ನವನೀತ ರಥೋ ಅರಘ, ನವನೀತ ನವಾಹಾರಃ ಭುಜಕುಂದ ಪ್ರಸಾದಕ. ನವನೀತ ಅಂತ ಎಷ್ಟು ಉಪಯೋಗಿಸ್ತಾರೆ ಅದರೊಳಗೆ. ನವನೀತ ವಿಲಿಪ್ತಾಂಗ, ಪರಮಾತ್ಮ ಬೆಣ್ಣೆಯನ್ನ ಮೈ ಹಚ್ಕೊಂಡ್ಬಿಟ್ಟ ಅಂತ. ಬೆಣ್ಣೆ ಬೆತ್ತಿದ ಮೈಯವನೇ, ಸರಿಯಾಗಿ ಅರ್ಥ ಮಾಡೋದಾದ್ರೆ ಬೆಣ್ಣೆಯನ್ನು ಚೆನ್ನಾಗಿ ಮೆತ್ತಿಕೊಂಡ ಮೈಯವನೇ ಅಂತ ಕರೀತಾರೆ. ಏನಾದ್ರೂ ಬೆಣ್ಣೆ ಹಚ್ಕೊಂಡ್ಬಿಟ್ರೆ ಬೈತಾರೆ, ಬೆಣ್ಣೆ ಹಾಳು ಮಾಡಿದ ಅಂತಾರೆ ಹೊರತು ಏನು ಬೆಣ್ಣೆನೇ ಹೋಯ್ತು ಇವನು ಹೋಯ್ತು. ಬೆಣ್ಣೆ ಹಚ್ಕೊಂಡ್ರೆ ಬೆಣ್ಣೆ ಹೋಯ್ತು, ಅದು ಕ್ಲೀನ್ ಆಗ್ಲಿಕ್ಕೆ ಸೋಪ್ ಖರ್ಚಾಗತ್ತೆ, ಎಣ್ಣೆ ಸಿಗೆ ಖರ್ಚಾಗತ್ತೆ, ಸಿಗೆಕಾಯಿ ಹೋಯ್ತು, ಹೊರತು ಏನು ಉಪಯೋಗ ಇಲ್ಲ. ದೇವರಿಗೆ ಹಾಗಲ್ಲ, ನವನೀತ ವಿಲಿಪ್ತಾಂಗ, ಬೆಣ್ಣೆಯಿಂದ ಲಿಪ್ತ ವಿಲಿಪ್ತ ಮತ್ತೆ ವಿಶೇಷೇಣ ಲಿಪ್ತಾಂಗ. ಅದು ಮೈಯೆಲ್ಲ ಬೆಣ್ಣೆ ಹಚ್ಕೊಂಡು ಕೃಷ್ಣ ಮೈಯೆಲ್ಲ ಬೆಣ್ಣೆ ಹಚ್ಕೊಂಡು. ನವನೀತ ನಟಃ ಅನಘ, ನವನೀತ ಕೊನ್ನ ತಿಂದು ನಟನೆ ಮಾಡ್ತಾ ಇದ್ದಾನೆ. ಅನಘ ನವನೀತ ಕತ್ತ ಅಂತ ಹೇಳ್ಬೇಡಿ ಮತ್ತೆ, ಅನಘ ಪಾಪ ಇಲ್ಲದವನು, ಅಘ ಅಂದ್ರೆ ಪಾಪ, ಹಣಗಾದ್ರೆ ಪಾಪರಹಿತನಾದವನು. ನವನೀತ ಚೋರ ಅಲ್ಲ, ಅನುಗ್ರಹ ಮಾಡಿದವನಷ್ಟೇನೆ. ನವನೀತ ನವಾಹಾರ, ನವನೀತವನ್ನು ತಿಂದವನು, ನವನೀತ ಹಚ್ಚಿಕೊಂಡವನು, ನವನೀತವನ್ನು ತಿಂದವನು. ಇದಕ್ಕೆ ಮೆಲ್ಲೋಟಕ್ಕೆ ಅಷ್ಟು ಗೊತ್ತಾಗೋದಿಲ್ಲ. ಒಂಥರ ಏನೋ ಹುಡುಗರು ಮಾಡಿದ್ರೆ ಮಾಡ್ತಾರೆ, ಕೃಷ್ಣ ಬಾಲ್ಯದಲ್ಲಿ ತಿಳ್ಕೊಂಡ್ಬಿಡ್ತಾರೆ. ಪಂಚರಾತ್ರದಲ್ಲಿ ಹೇಳುತ್ತಾರೆ, ಅದನ್ನು ಹರಿಕಥಾಮೃತಾರ್ಥ ಹೇಳುತ್ತಾರೆ. ನವನೀತಕ್ಕೆ ಅಭಿಮಾನಿ ದೇವತೆಗಳು ವಾಯುದೇವರು ಅಂತ ಹೇಳುತ್ತಾರೆ. ಮಾರುತರು ನವನೀತದೋಳು ಹರಿಕಥಾಮೃತ ಹೇಳುತ್ತಾರೆ. ನವನೀತದಲ್ಲಿ ವಾಯುದೇವರಿದ್ದಾರೆ. ಕೃಷ್ಣನಿಗೆ ಬೆಣ್ಣೆ ಯಾತಕ್ಕೆ ಪ್ರಿಯ ಅಂದರೆ, ಬೆಣ್ಣೆ ಅಂತ ಪ್ರಿಯ ಅಲ್ಲ, ವಾಯುದೇವರು ಅಂತ ಪ್ರಿಯ. ಅದಕ್ಕೆ ಬೈಯೆಲ್ಲ ಹಚ್ಕೊಂಡ್ಬಿಡ್ತಿದ್ದ ಅಂತ ಹೇಳುತ್ತಾರೆ. ಈ ಹಚ್ಕೊಳ್ಳೋದು ಎಂಬುದು ಒಂದು ಈಡಿಯಂ, ಮತ್ತೆ ಕೂಸು ತಾಯಿದ ಭಾರಿ ಹಚ್ಕೊಂಡ್ಬಿಟ್ಟಿದೆ ಅಂತ ಕರೀತಾರೆ. ಯಾರು ಹಚ್ಕೊಂಡ್ಬಿಟ್ಟಿದೆ ಏನಂತ ಅದಕ್ಕೆ ಅಟ್ಯಾಚ್ಮೆಂಟ್ ಅಂತ, ಅಟ್ಯಾಚ್ಮೆಂಟ್ ಅಂತ ಕರೀತಾರೆ. ಹಚ್ಕೊಳ್ಳೋದು ಅಟ್ಯಾಚ್ಮೆಂಟ್, ಅಂಟ್ ಹತ್ತೋದು, ಹತ್ತೋದನ್ನು ಅಟ್ಯಾಚ್ ಮಾಡೋದು ಅಂತ. ವಾಯುದೇವರಿಗೆ ದೇವ್ ಭಾರಿ ಅಟ್ಯಾಚ್ಮೆಂಟ್ ದೇವರಿಗೆ. ಆಚಾರ್ಯ ಹೇಳ್ತಾರೆ, ಯಶ್ಚಾಹಂ ಆಪ್ತ ಆಪ್ತೇಭ್ಯ ಯೋಮಿ ಆಪ್ತ ತಮಸ್ತದ. ಪರಮಾತ್ಮನಿಗೆ ನಾನು ಅತ್ಯಂತ ಆಪ್ತ, ನನಗೆ ದೇವರು ಅತ್ಯಂತ ಆಪ್ತ. ದೇವರಿಗೆ ಇವರು ಆಪ್ತರೋ, ಇವರಿಗೆ ದೇವರ ಆಪ್ತ. ಅದಕ್ಕೆ ನವನೀತ ವಿಲಿಪ್ತಾಂಗ, ಮೈಮೇಲೆಲ್ಲ ವಾಯುದೇವರು ಹಚ್ಕೊಂಡ್ಬಿಟ್ಟು ಪರಮಾತ್ಮ ಬೆಣ್ಣೆ ಕದೀತಾನೆ ಅಲ್ಲ, ವಾಯುದೇವರಿದ್ದಲ್ಲಿ ಓಡಿ ತಾನೇ ಬರ್ತಾನೆ ಅಂತ ಅರ್ಥ. ಬೆಣ್ಣೆ ಇದ್ದ ಮನೆ ಮನೆ ಕೃಷ್ಣ ಹೋಗ್ತಿದ್ದ, ಬೆಣ್ಣೆ ಇದ್ದ ಮನೆ ಮನೆಗೆ ಹೋಗ್ತಿದ್ದ. ಮತ್ತು ಬೆಣ್ಣೆ ಇಟ್ಕೊಂಡು ಕೃಷ್ಣ ಬರ್ತಾನೆ ತಿಳ್ಕೊಂಡ್ಬಾರ್ದು. ಬೆಣ್ಣೆ ಅಂದ್ರೆ ವಾಯುದೇವರು, ವಾಯುದೇವರಂದ್ರೆ ಸರ್ವಮೂಲ ಗ್ರಂಥಗಳು. ಅದಿದ್ದವ್ರ ಮನೆ ತಾನೇ ಬರ್ತಾನೆ ಕೃಷ್ಣ ಅಂತ ಅರ್ಥ. ಸರ್ವಮೂಲ ಇದ್ದವ್ರ ಮನೆ ಬರ್ತಾನೆ ಹೊರತು ಬರೀ ಬೆಣ್ಣೆ ಇಟ್ಕೊಂಡ್ರೆ ಕೃಷ್ಣ ಬರೋದಿಲ್ಲ. ಅದೊಂದು. ಇನ್ನು ದೇವರಿಗೆ ಬೆಣ್ಣೆ ಅಲಂಕಾರ ಮಾಡೋ ಪದ್ಧತಿ ಇದೆ ನಮ್ಮಲ್ಲಿ. ಬೆಣ್ಣೆ ಅಲಂಕಾರ ಮಾಡೋ ಪದ್ಧತಿ ಬಹಳ ಪ್ರಿಯ. ಅವತ್ತೇ ಬೇರೆ ಅಲಂಕಾರ ಯಾವುದು ಹಾಕೋದಿಲ್ಲ, ಮೇಲೆ ಯಾವ ಕವಚ ಹಾಕೋದಿಲ್ಲ, ಬರೀ ಬೆಣ್ಣೆ ಹಾಕ್ಬಿಟ್ಬಿಡ್ತಾರೆ. ಅದೊಂದು ಅಲಂಕಾರ. ಯಾತಕ್ಕೆ ಅಂದ್ರೆ ವಾಯುದೇವರ ಮಧ್ಯೆ ಭಗವಂತ ಹ್ಯಾಕ್ ಕಾಣ್ತಾನೆ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನೇ ಕೃಷ್ಣ ಕಾಣ್ತಾನೆ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ ಕಾಣ್ತಾರೆ. ಕೃಷ್ಣನಿಗೂ ಬೆಣ್ಣೆಗೂ ಭಾರಿ ಕಾಂಟ್ರಾಸ್ಟ್. ಬೆಣ್ಣೆ ಬೆಳಗಿರುತ್ತೆ, ಕೃಷ್ಣ ಕಪ್ಪಿದ್ದಾನೆ. ಅಷ್ಟ ಬ್ಲಾಕ್ ಅಂಡ್ ವೈಟ್ ಆಗಿ ಕೃಷ್ಣ ಎತ್ತು ಕಾಣ್ತಾನ ಸಮಯದೊಳಗೆ. ಅಂದ್ರೆ ವಾಯುದೇವರ ಒಳಗೆ ಕೃಷ್ಣ ಭಾರಿ ಚೆನ್ನಾಗಿ ಕಾಣ್ತಾನೆ ಅಂತ. ವಾಯುದೇವರೊಳಗೆ ಕೃಷ್ಣ ಕಂಡಾಗಿ ನೆಲ್ಲೂ ಕಾಣೋದಿಲ್ಲ, ಸ್ಪಷ್ಟವಾಗಿ ಕಾಣ್ತಾನೆ ಅಂತ ಹೇಳೋದಕ್ಕೋಸ್ಕರ ಹೇಳ್ತಾರೆ. ಇನ್ನು ಬೆಣ್ಣೆ ಹಚ್ಚೋದಕ್ಕೊಂದು ಮಾತಿದೆ, ಈಡಿ ಎಂಬುದು ಬೆಣ್ಣೆ ಹಚ್ತಾರೆ ಅಂದ್ರೆ ಗೊತ್ತಲ್ಲ. ಬೆಣ್ಣೆ ಹಚ್ಚು ದೇವರಿಗೆ ಬೆಣ್ಣೆ ಹಚ್ಚೆ ಕೆಲಸ ಇದು. ಬೆಣ್ಣೆ ಅಲಂಕಾರ ದೇವರಿಗೆ ಬೆಣ್ಣೆ ಹಚ್ಚೆ ಕೆಲಸ ಅಂತ ಹೇಳಿಬಿಟ್ಟು ಬಹಳ ವೈಭವ ಅದು. ದೇವರಿಗೆ ಅಂದ್ರೆ ಮೆಚ್ಚೋದು ಅಂತ ಅರ್ಥ. ಬೆಣ್ಣೆ ಹಚ್ಚೋದು ಅಂದ್ರೆ ಏನು, ಭಕ್ತಿ ಮಾಡಿ ಮೆಚ್ಚೋದು ಅಂತ ಅರ್ಥ. ಬೆಣ್ಣೆ ಅಲಂಕಾರ ದೊಡ್ಡ ಸೇವೆ ಅದು. ಉಡುಪಿಯಲ್ಲೂ ಸೇವೆ, ಇಲ್ಲೂ ಸೇವೆ. ಕೃಷ್ಣ ಇದ್ದಲ್ಲೆಲ್ಲ ಬೆಣ್ಣೆ ಅಲಂಕಾರ ಬಹಳ ಪ್ರಸಿದ್ಧ. ಮತ್ತೆ ಹೇಳ್ತಾರೆ, ನವನೀತ ವಿಲಿಪ್ತಾಂಗ, ನವನೀತ ನವಾಹಾರ. ಕೃಷ್ಣ ನವನೀತನ ತಿಂದ ಹಾಕ್ಬಿಡ್ತಿದ್ದ. ಬಟ್ಟೆಯೊಳಗೆ ಇಟ್ಕೋತಾರಂತೆ, ತಿಂದು ಬೈದು ಹಚ್ಕೋತಾರಂತೆ. ಎರಡೆರಡು ಕೆಲಸ ನಮಗೆ ಒಂದು ಬಹಳ ಆಶ್ಚರ್ಯ ಆಗುತ್ತೆ. ಇದೇನಿದು, ತಿಂದು ಬಿಡ್ತಾರೆ ಬಹಳ ಪ್ರಿಯ ಅಂತ ಕರಿತೀರಲ್ಲ, ವಾಯುದೇವರು ಭಾರಿ ಪ್ರಿಯ ಅಂತ. ಕೃಷ್ಣ ತಿಂದು ಬಿಡ್ತಾರೆ ಅಂತ, ಅದಕ್ಕೆ ಅವರು ಭಾರಿ ಪ್ರಿಯ ತಿಂದು ಬಿಡ್ತಾರೆ. ಹೇಗೆ ಸ್ವಲ್ಪ ಯೋಚನೆ ಮಾಡ್ಬೇಕು. ಭಾರಿ ಪ್ರಿಯ ತಿಂದು ಬಿಡ್ತಾರ ಅಂತ ಕೇಳಿದ್ರೆ, ಹೌದು ಕಾಶಿ ಅಲ್ವ, ಭಾರಿ ಪ್ರಿಯ ಏನ್ ಮಾಡ್ತಾರೆ, ಅದನ್ನ ತಿಂದ ಹಾಕ್ಬಿಡ್ತಾರೆ. ಮಂಡಿಗೆ ಏನ್ ಮಾಡ್ತಾರೆ, ತಿಂದು ಬಿಡ್ತಾರೆ. ಪ್ರಿಯವಾದ ತಿಂದ ಹಾಕ್ಬಿಡ್ತಾರೆ. ಕಲ್ಲು ಮಾಡ ತಿನ್ನೋದಿಲ್ಲ, ಅದು ಮಾತ್ರ ತಿಂತಾರೆ. ಅಂದ್ರೆ ದೇವರಿಗೆ ವಾಯುದೇವರು ಪ್ರಿಯ ಆದ್ರಿಂದ ತಿಂತಾನೆ, ಹೊಟ್ಟೆ ಒಳಗೆ ಇಟ್ಕೋತಾರೆ ಅಂತ ಅರ್ಥ. ಹೊಟ್ಟೆ ಒಳಗೆ ಇಟ್ಕೋತಾರೆ, ಅಷ್ಟು ಪ್ರಿಯವಾದ ವಸ್ತು ಪರಮಾತ್ಮನಿಗೆ ವಾಯುದೇವರು. ಕುಚ್ಚಿಗಂ ಯಶ್ಚ ವಿಶ್ವಂ ಸದಾ ಅಜಾದಿಕಂ. ಅಜ ಅಂದ್ರೆ ಬ್ರಹ್ಮದೇವರು, ವಾಯುದೇವರು ಅವನ್ನ ಹೊಟ್ಟೆ ಒಳಗಿರ್ತಾನೆ ಪರಮಾತ್ಮ. ನವನೀತನ ಹೊಟ್ಟೆ ಒಳಗಿಟ್ಕೋತಾನೆ ಅಲ್ಲ, ಬ್ರಹ್ಮರುದ್ರಾದಿಗಳಿಂದ ಕೂಡಿ ಜಗತ್ತನ್ನೇ ಹೊಟ್ಟೆಗಳು ಇಟ್ಕೊಳ್ತಾ ಇದ್ದಾನೆ. ಅವನನ್ನು ಪ್ರಣಯಾಮೋ ವಾಸುದೇವಂ ಅಂತ ಕೊಂಡಾಡ್ತಾ ಇದ್ದ. ಇದು ಬ್ರಹ್ಮಸೂತ್ರದ ಅರ್ಥ. ಅದು ಓಂ ಅರ್ಥ ಚರಾಚರ ಗ್ರಹಣಾತು. ಇಡೀ ಜಗತ್ತನ್ನ ತನ್ನೋಟಿಟ್ಕೋತಾ ಇದ್ದಾರೆ. ಬ್ರಹ್ಮೇಶ ಚಕ್ರೋತ್ಕಾರ ನಖಸುದ್ದಿಲಿ ಕೇಳ್ತೇವೆ. ಇನ್ನೂ ಆಶ್ಚರ್ಯ ಅಂದ್ರೆ, ಬಹಳ ಪ್ರಿಯವಾದದ್ದನ್ನ ಕೊನೆಯೇ ತಿಂತಾರಂತೆ. ಅವಾಗ ಊಟ ಮಾಡೋ ಸೈಕಾಲಜಿ, ಊಟ ಬೇಕಾದ ಇಟ್ಕೊಂಡ್ಬಿಟ್ಟಿರ್ತಾರೆ, ಹಾಗೆ ಇಟ್ಕೊಂಡಿರ್ತಾರೆ. ಬೇಡ ಅಂದ್ರೆ ಬಂದು ತಿಂದ್ಬಿಡ್ತಾರೆ, ಅನ್ವಾಂಟೆಡ್ ಬಂದು ತಿಂದ್ಬಿಡ್ತಾರೆ. ಬೇಕಾದ ಬೇರೆ ಇಟ್ಕೊಂಡಿರ್ತಾರೆ, ಅಲ್ಲಿ ಮೋಸ ಹೋಗ್ಬಿಡ್ತಾನ. ಏನ್ ಮಾಡ್ತಾರೆ ಬಡಿಸೋದಾಗ, ಮೊದಲು ತಿಂತಾರೆ ಮತ್ತೆ ಹಾಕ್ತಾರೆ ಸರ್ ತಿಂದ್ಬಿಟ್ಟ ಅಂತೇಳಿ. ಮತ್ತೆ ತಿಂತಾರೆ, ಮತ್ತೆ ಹಾಕ್ತಾರೆ, ಅನ್ವಾಂಟೆಡ್ ತಿಂದ ಹಾಕ್ಬಿಡ್ತಾರೆ. ಕೊನೆಗೆ ತಿನ್ಬೇಕಾದ್ರೆ ಇಟ್ಕೊಂಡು ತಿನ್ನಕ್ಕಾಗೋದಿಲ್ಲ, ಪಾಪ ಅತಿಥಿ ಬಂದ್ಬಿಡುತ್ತಾರೆ. ಇದು ಮನುಷ್ಯನ ಒಂದು ದೌರ್ಬಲ್ಯ ಇದೆ. ದೇವ್ರ ಹಾಗಲ್ಲ, ತುಂಬಾ ಪ್ರಿಯವಾದ್ರೆ ಕೊನೆ ತಿನ್ನೋ ಸೈಕಾರ ದೇವ್ರು ಹಾಕ್ಕೊಟ್ಟಿದ್ದರು. ಪ್ರಳಯಕಾಲದವರೆಗೆ ಒಬ್ಬ ತಿಂತಾ ಹೋಗ್ತಾನೆ ದೇವ್ರು, ಎಲ್ಲರೂ ತಿಂದು ತಿಂದು ಕೊನೆಗೆ ಯಾರು ತಿಂತಾನಂತ ಗೊತ್ತೇನೋ, ಬ್ರಹ್ಮಾರಣ್ಯ ತಿಂದ್ಬಿಡ್ತಾರೆ. ಲಾಸ್ಟ್ ಐಟಮ್ ಅವರೇನೆ, ಅಲ್ಲಿಗೆ ಪ್ರಳಯ ಮುಗಿತು ಅಂತ ಅರ್ಥ. ಅದಕ್ಕೆ ಅತ್ತ ಚರಾಚರ ಗ್ರಹಣ ಕೊನೆ ತಿನ್ನೋರು ಬಹಳ ಪ್ರಿಯ. ದೇವರು ಇದನ್ನು ತೋರ್ಸೋಕ್ಕೋಸ್ಕರ ಏನ್ ಮಾಡಿದ್ದಾರೆ ಅಂದ್ರೆ, ಕೆಲವು ಪ್ರಾಣಿಗಳು ತಾವು ಹೆತ್ತ ಮಕ್ಕಳು ತಾವೇ ತಿಂದು ಹಾಕ್ಬಿಡ್ತಾರೆ. ಯಾವು ತನ್ನ ಮನೆಯಿಂದ ತಾನೇ ತಿಂದದ್ದು, ಬೆಕ್ಕು ತನ್ನ ಮನೆಯಿಂದ ತಾನೇ ತಿಂದದ್ದು, ಎಲ್ಲರೂ ತಿನ್ನೋದಿಲ್ಲ, ಎಲ್ಲ ತಿನ್ನೋದು ಮನುಷ್ಯ ಒಂದೇ. ಮನುಷ್ಯ ಅದು ಕೆಲವು ಕಡೆ ಬಿಡುತ್ತದ್ದು. ಬೆಕ್ಕಿನ ನೋಡಿರ್ಬೇಕು, ಯಾರೋ ಮನೆ ಸಾಕಿದ್ರು ಗೊತ್ತಿರ ಅಭ್ಯಾಸ ಇದ್ರೆ ಗೊತ್ತಿರುತ್ತೆ, ಅದು ಒಂದೆರಡು ಮನೆ ಹಾಕೋದಿಲ್ಲ, ಸಾಮಾನ್ಯವಾಗಿ ನಾಲ್ಕೈದು ಮನೆಯೇ ಹಾಕೋದು. ಪಟ್ಟಿಗೊಂದು ಒಂದು ಮನೆ ತಿಂದು ಹಾಕತ್ತೆ ಬಿಡೋದಿಲ್ಲ. ಅಂದ್ರೆ ಮನೆಯ ದ್ವೇಷ, ಅದಕ್ಕೆ ಏನು ದ್ವೇಷ ಇಲ್ಲ, ತಿನ್ನುತ್ತದ್ದು. ಅಂದ್ರೆ ಪ್ರೀತಿ ಇದ್ದವ್ರನ್ನ ತಿನ್ನೋ ಅಭ್ಯಾಸ ಇದೆ. ಅದು ಅರ್ಥ ಮಾಡಿಕೊಂಡ್ರೆ ಜಗತ್ತಿನೊಳಗೆ ಭಗವಂತ ನವನೀತವನ್ನು ತಿಂತಾನೆ, ವಾಯುದೇವನ್ನು ತಿಂತಾನೆ ಎಂಬುದು ಒಳ್ಳೆ ದೃಷ್ಟಾಂತ. ಎಷ್ಟೋ ಪದಗಳು ಉಪಯೋಗಿಸ್ತಾರೆ. ಶಿಶುಪಾಲ ಶಿರಚ್ಛೇತ್ತ ದುರ್ಯೋಧನ ಕುಲಾಂತಕ. ಶಿಶುಪಾಲನ ತಲೆ ಕತ್ತರಿಸಿದ, ದುರ್ಯೋಧನ ಕುಲವನ್ನು ನಾಶ ಮಾಡಿಬಿಟ್ಟ. ನಮಗೇನಿಸುತ್ತೆ, ಕೌರವಾಣ ವಿನಾಶಾಯ ಅಡಿಕೆ ಕೊಡೋಕೆ ಹೇಳ್ತೇವೆ ಮಾತನ್ನ. ಇದರಲ್ಲೂ ಹೇಳ್ತಾರೆ ದುರ್ಯೋಧನ ಕುಲಾಂತಕ. ಕೌರವಾಣ ಅಂದ್ರೂ ಒಂದೇ, ದುರ್ಯೋಧನ ಕುಲ ಅಂದ್ರೂ ಒಂದೇನೆ. ಈ ಮಾತನ್ನು ಯಾತಕ್ಕೆ ಹೇಳಿದರು? ಅದಕ್ಕೆ ಹೇಳ್ತಾರೆ, ದುರ್ಯೋಧನ ಅಂದ್ರೆ ಕಲಿ. ಕಲಿಯನ್ನ ಒಬ್ಬನ್ನು ಕೊಲ್ಲೋದೇ ಭಾರಿ ಕಷ್ಟ. ಅಂತವರ ಕುಲವನ್ನೇ ನಾಶ ಮಾಡ್ತಾರೆ ಎಂದ ಕಷ್ಟ ಸರ್ವೋತ್ತಮ ಅಂತ ಅರ್ಥ. ಕಲಿಯನ್ನ ನಾಶ ಮಾಡುವುದ್ರೆ ಸಾಮಾನ್ಯವಾದ ಕೆಲಸ ಅಲ್ಲ. ಇಲಿ ಹೊಡಿತಾರೆ ದೊಡ್ಡದಲ್ಲ, ಹುಲಿ ಹೊಡಿತಾರೆ ಭಾರಿ ದೊಡ್ಡದು. ಇಲಿ ಹೊಡಿತಾರೆ ಅಂದ್ರೆ ಯಾರು ದೊಡ್ಡದಾಗ್ತಾರೆ, ಹುಲಿ ಹೊಡಿತಾರೆ ಅಂದ್ರೆ ದೊಡ್ಡ ಬೇಟೆಗಾರನಾಗಿರಬೇಕು. ದುರ್ಯೋಧನಾದಿಗಳನ್ನ ನಿರ್ವಂಶ ಮಾಡಬೇಕಾದ್ರೆ ಕಲಿಯ ಬಾಧೆ ಇಲ್ಲದ ಇಬ್ಬರಿಗೆ ಮಾತ್ರ, ಸರ್ವೋತ್ತಮನಾದ ಶ್ರೀಹರಿಗೆ, ಜೀವೋತ್ತಮನಾದ ವಾಯುದೇವರಿಗೆ. ಉಳಿದವರೆಲ್ಲ ಕಲಿಯಿಂದ ಆಕ್ರಮಣ ಒಳಗಾಗ್ತಾರೆ. ಕೃಷ್ಣ ಹಾಗಲ್ಲ, ದುರ್ಯೋಧನ ಕುಲಾಂತಕ ಕೌರವಾಣ ವಿನಾಶಾಯ ಬಂದಿರೋದ್ರಿಂದ ಸರ್ವೋತ್ತಮ ಅಂತ ಕೃಷ್ಣನ ಹೆಸರು. ಕೆಲವು ಕಾಂಟ್ರಾಕ್ಟ್ ಮಾಡ್ತಾರೆ. ಕೃಷ್ಣ ಎಂಥವನು ಅಂದ್ರೆ ಷೋಡಶ ಸ್ತ್ರೀ ಸಹಸ್ರೇಶ, 16,000 ಸ್ತ್ರೀಯರ ಗಂಡ. 16,108 ಸ್ತ್ರೀಯರ ಗಂಡ ಒಂದು ಕಡೆಗೆ, ಇನ್ನೊಂದು ಕಡೆ ಅನಾದಿ ಬ್ರಹ್ಮಚಾರಿ ಚ ಇನ್ನೊಂದು ವಾಕ್ಯ ಸಂಬಂಧ ಇದೆ ನೋಡ್ಬಿಟ್ಟೆ. ಅನಾದಿ ಬ್ರಹ್ಮಚಾರಿ ಚ, ಇದು ಬ್ರಹ್ಮಚಾರಿ ತುಂಬಾ ಹೆಣ್ಣದಿರ್ತಾರೆ, ಯಾರು ಹೋಗ್ತಾರಾದ್ರ ಬ್ರಹ್ಮಚಾರಿ ಹೆಣ್ಣದಿರ್ತಾರೆ. ಒಬ್ಬ ಹೆಣ್ತಿದ್ರೆ ಸಾಕು, ಬ್ರಹ್ಮಚಾರಿ ಅಂತ ಕರೆಯೋದಿಲ್ಲ. ಷೋಡಶ ಸ್ತ್ರೀ ಸಹಸ್ರೇಶ ತ್ರಿಭಂಗಿ ಮಧುರಾಕೃತಿ. ಎಷ್ಟು ವಿಚಿತ್ರವಾದ ಪದಗಳು ಪರಮಾತ್ಮನಲ್ಲಿ. ಅದಕ್ಕೆ ಹೇಳ್ತಾರೆ ಸರ್ವಧರ್ಮೋಪತ್ತೇಶ್ಚಾವು ಬ್ರಹ್ಮಸೂತ್ರ. ಪರಮಾತ್ಮನ ಅಣೋರಣೀಯ ಅನ್ನೋದು ಮಹತೋ ಮಹಿಯ ಅನ್ನೋದು, ಬ್ರಹ್ಮಚಾರಿ ಹೌದು ಗೃಹಸ್ಥ ಹೌದು. ದೇವರು ಒಂದೇ ಕಾಲಕ್ಕೆ ಬ್ರಹ್ಮಚಾರಿ ಆಗಿದ್ದಾನೆ, ಗೃಹಸ್ಥನಾಗಿದ್ದಾನೆ, ಅಣುವ ಆಗಿದ್ದಾನೆ, ಮಹತ್ವ ಆಗಿದ್ದಾನೆ, ವ್ಯಾಪ್ತನಾಗಿದ್ದಾನೆ, ಏಕಕಾಲದಲ್ಲೂ ಇದ್ದಾನೆ. ಎಲ್ಲರೂ ಕೂಡ ದೇವರಿಗೆ ಮಾತ್ರ ಸಾಧ್ಯತೆ. ವಿರುದ್ಧ ಧರ್ಮಗಳನ್ನ ಒಂದೇ ಕಡೆ ಕಾಣಬೇಕು ಅಂತಿದ್ರೆ ದೇವರಲ್ಲಿ ಕಾಣಬೇಕು. ಉಳಿದ ಕಡೆ ಹೇಳಿದರೆ ಮೋಸ. ದೇವರಲ್ಲಿ ಹೇಳಿದರೆ ಅಚಿತ್ಯಾದ್ಭುತ ಶಕ್ತಿ ಅಂತ ಕರೀತಾರೆ. ಅದಕ್ಕೆ ಹೇಳ್ತಾರೆ ಯಾತಕ್ಕೆ ಷೋಡಶ್ರೀ ಸಹಸ್ರೇ ಅಂದ್ರೆ ಫ್ಯಾಕ್ಟ್. 16,000 ಮದುವೆಯಾಗಿದ್ದಾನೆ ಅದು ನಿಜ. ಆದರೆ ಅನಾದಿ ಬ್ರಹ್ಮಚಾರೀಚ, ಅವನು ಯಾರೂ ಬೇಡ ಆದ್ರಿಂದ ಅನಾದಿ ಬ್ರಹ್ಮಚಾರಿಯು. ಲಕ್ಷ್ಮೀ ಮೇಲೆ ಬೇಡ, ಉಳಿದ ಕಡೆಯವನು ಏನ್ ಮಾಡ್ತಾನೆ ಪರಮಾತ್ಮ, ಅದು ಬ್ರಹ್ಮಚಾರಿಯಾಗಿದ್ದಾನೆ. ಇದು ದೃಷ್ಟಾಂತ ಇದೆ. ಅರ್ಜುನ ಉಲೂಪಿಯಲ್ಲಿ ಇರಾವಂತ ಮಗನನ್ನು ಪಡೀತಾನೆ, ಅವಳಲ್ಲಿ ಮಗನನ್ನು ಪಡೆದಿದ್ದಾನೆ, ಮಗ ಇದ್ದಾನೆ. ಆ ಅರ್ಜುನನಿಗೆ ಬ್ರಹ್ಮಚಾರಿ ಅಂತ ಹೇಳಿದರೆ ಇವತ್ತು ಸುಭದ್ರೇಳು ಮಕ್ಕಳಿದ್ದಾರೆ ಬ್ರಹ್ಮಚಾರಿ, ಅದ್ದಿದ್ದ ಬ್ರಹ್ಮಚಾರಿ ಅಶ್ವತ್ಥ ಅವರು ಮೀರಿದ ಬ್ರಹ್ಮಚಾರಿ ಅಂತ ಹೇಳ್ತಿದ್ದ. ಅಂದರೆ ತನ್ನ ಗೃಹಸ್ಥ ಧರ್ಮ ಪಾಲನೆ ಮಾಡಿಕೊಂಡು ಬದುಕಿದರೆ ಮದುವೆ ಆದ್ಮೇಲೂ ಕೂಡ ಬ್ರಹ್ಮಚಾರಿ ಅಂತ ಕರೀತಾರೆ. ಅದೇ ಮಾತನ್ನ ಸ್ತ್ರೀಯರ ಬಗ್ಗೆ ಹೇಳ್ತಾರೆ. ಮದುವೆ ಆದ್ಮೇಲೂ ಕೂಡ ಗೃಹಸ್ಥ ಧರ್ಮಕ್ಕೆ ತಕ್ಕಂತೆ ಬದುಕಿದ್ರೆ ಮದುವೆ ಆದವಳನ್ನು ಕನ್ಯಾ ಅಂತ ಕರೀತಾರೆ. ಅದಕ್ಕೆ ಪಂಚಕನ್ಯಾ ಸ್ಮರೆಯ ನಿತ್ಯ ಮಹಾಪಾತಕರಾಚಾರ ಮತ ಬಂದಿತ್ತು. ಕೆಲವು ತಿದ್ಕೊಂಡ್ಬಿಟ್ಟಿದ್ದಾರೆ, ಅರ್ಥ ಆಗ ತಿದ್ಕೊಂಡ್ಬಿಟ್ಟಿದ್ದಾರೆ. ಅದು ಕನ್ಯೆಯರೇ ಅಲ್ಲ, ಅದರಿಂದಾಗಿನೇ ಪಂಚಕಂ ನಾಸ್ಮರೆಯ ನಿತ್ಯ ಮತ ಬಿಡಿಸ್ಕೊಂಡ್ಬಿಟ್ಟಿದ್ದಾರೆ. ಕೆಲವರು ಭಜನಾ ಸ್ವಾಮಿಗಳು ಬರೀತಾರೆ ಪಂಚಕನ್ಯಾ ಅಂತಾನೆ ಪಾಠ ಇರೋದು. ಸತ್ಯಧರ್ಮ ಸ್ವಾಮಿಗಳು ಬರ್ತಾರೆ ಪಂಚಕನ್ಯಾ ಅಂತಾನೆ, ಅದು ಪಂಚಕಮನ ಅಂತ ಇಲ್ಲ, ಪಂಚಕನ್ಯಾ ಅಂತ ಇರೋದು. ಪ್ರಾಬ್ಲಮ್ ಏನುವಂಥವರಿಗೆ ಇದ್ರ ಮದುವೆ ಆದವರು ಕನ್ಯಾ ಅಂತ ಹೆಂಗೆ ಕರಿಬೇಕು? ಅರ್ಜುನ ಬ್ರಹ್ಮಚಾರಿ ಹೇಗೆ ಆಗಿದ್ರೆ ಕೃಷ್ಣ ಅನಾದಿ ಬ್ರಹ್ಮಚಾರಿ ಇದೆ. ಮತ್ತೆ ಅನಾದಿ ಬ್ರಹ್ಮಚಾರಿ ಅಂದ್ರೆ ಹೀಗೆ ಅಶ್ವತ್ಥ ಅವರು ಬ್ರಹ್ಮಚಾರಿಗಳು ಆರೋಪದಲ್ಲಿ ಮಾತ್ರ, ಶಿವರುದ್ರ ಬ್ರಹ್ಮಚಾರಿಗಳಲ್ಲ. ಇಲ್ಲ ಹಾಗಲ್ಲ, ಎಲ್ಲಾ ಕಾಲಕ್ಕೂ ಕೃಷ್ಣ ಬ್ರಹ್ಮಚಾರಿ. ಇದು ಪ್ರಸಂಗ ಬಂತು ಅಂತ ಮಾತು ಹೇಳ್ತೇನೆ. ಕಾಳಿದಾಸ ದೊಡ್ಡ ಶಿವಭಕ್ತ, ಒಳ್ಳೆ ಆರಾಧಕ, ಸಂಶಯನೇ ಇಲ್ಲ. ಶಿವ ಉತ್ತಮ ದೇವತೆ ಅನ್ನೋ ಸಂಶಯ ಇಲ್ಲ. ಕುಮಾರ ಸಂಭವದಲ್ಲಿ ಕಾಳಿದಾಸ ಬರೀತಾನೆ, ಶಿವ ತಪಸ್ ಮಾಡ್ತಾ ಇರ್ತಾನೆ, ಪಾರ್ವತಿ ಮೆಚ್ಚಿಸ್ಲಿಕ್ಕೆ ವಿಶ್ವ ಪ್ರಯತ್ನ ಮಾಡ್ತಾ ಇರ್ತಾರೆ, ಶಿವ ಕಣ್ಣು ತೆಗದೇ ಇರೋದಿಲ್ಲ. ಕೊನೆಗೆ ಭಾರಿ ಪ್ರಯತ್ನ ನಡೆಯುತ್ತೆ. ಇಂದ್ರದೇವರು ಮನ್ಮಥವರು ಎಲ್ಲರೂ ಕಳಿಸಿಕೊಡ್ತಾರೆ, ಅವರೆಲ್ಲ ಬರ್ತಾರೆ, ಬಾಣಗಳನ್ನು ಪ್ರಯೋಗ ಮಾಡ್ತಾರೆ ಈ ಶಿವನ ಮೇಲೆ. ಮನ್ವಂತರ ಬಹಳ ಪ್ರಯೋಗ ಮಾಡ್ತಾನೆ, ಆರ ಶಿವ ಕಣ್ಣು ತೆಗಿತಾನೆ, ಇದೆಲ್ಲ ಬರೀತಾರೆ ಕಾಳಿದಾಸ. ಬರೆದು ಒಂದು ಕ್ಷಣ ಹೇಳ್ತಾರೆ, ಪಾರ್ವತಿ ನೋಡಿದ್ನಲ್ಲ ಒಂದು ಕ್ಷಣ ಶಿವನಿಗೆ ಆಕರ್ಷಣೆ ಬಂದ್ಬಿಡ್ತದೆ ಆ ಕ್ಷಣದವರು. ಆದ್ರೆ ಸುಧಾರಿಸ್ಕೊಂಡಂತೆ, ಎಲ್ಲ ಇವನ ಹನುಮಂತ ಕರೆಸಿಬಿಟ್ಟಲ್ಲ ಯಾರು ಅಂತ ನೋಡಿ ಮನ್ವಂತ ಸುಟ್ಟಾಕಿಬಿಟ್ಟಂತೆ ಕಾಳಿದಾಸ. ಒಪ್ಪುತ್ತಾನೆ, ಶಿವನ ಮನಸ್ಸು ಚಂಚಲವಾಯಿತು ಅಂತೆ. ಅದು ಇಂಪಾರ್ಟೆಂಟ್ ಇದು, ಶಿವನನ್ನ ಆರಾಧನೆ ಮಾಡ್ತಕ್ಕಂತ ಕಾಳಿದಾಸ ಶಿವನಲ್ಲಿ ಪಾರ್ವತಿಯ ಬಗ್ಗೆ ಆಕರ್ಷಣೆ ಹುಟ್ಟಿತು ಅಂತ ಒಪ್ಕೊಂಡ್ಬಿಡ್ತಾರೆ. ಆದ್ರೆ ಎಲ್ಲೂ ನಮ್ಮ ಶಾಸ್ತ್ರದಲ್ಲಿ ಕೃಷ್ಣ ರಾಮ ಆಕರ್ಷಣೆ ಹೊಂದಿದ ಅಂತ ಮಾತು ಬರೋದಿಲ್ಲ ಅಂತ ಅವರ ಮತದೇನೆ ಸಿದ್ಧ. ಇದು ಪತ್ತು ರಸಾಮಂಜಸ್ಯ ಅಂತ ನಿದರ್ಶನ. ಕೃಷ್ಣ ಅನಾದಿ ಬ್ರಹ್ಮಚಾರೀಚ, ಅಲ್ಲಿ ಅಶ್ವತ್ಥ ಅವರು ಬ್ರಹ್ಮಚರ್ಯ ಇದೆ, ಈ ರೂಪ ಬ್ರಹ್ಮಚರ್ಯ ಆಸ್ತಿ ಇಲ್ಲ ಅಂತ ಗೊತ್ತಾಯ್ತ. ಅನಾದಿ ಅಂತ ಹೇಳಿದ್ರಿಂದ ಪಚ್ಚ ಪೂರ್ವ ವರಾಹ ನರಸಿಂಹ ಎಲ್ಲ ರೂಪಗಳು ಪರಮಾತ್ಮ ಬ್ರಹ್ಮಚಾರಿಯಾಗಿದ್ದಾನೆ, ಎಲ್ಲ ಕಾಲಕ್ಕೂ ಬ್ರಹ್ಮಚಾರಿಯಾಗಿದ್ದಾನೆ. ಇದೆಲ್ಲ ಬಹಳ ಸ್ವಾರಸ್ಯವಾದ ಪದಗಳಿವೆ. ಮಧುವಾಗಿರೋ ಮುಂಚೆ ಬ್ರಹ್ಮಚಾರಿ ಅಲ್ಲ, ಅನಾದಿ ಬ್ರಹ್ಮಚಾರಿ, ಯಾವಾಗ ಬ್ರಹ್ಮಚಾರಿಯಾಗಿದ್ದಾನೆ. ಮತ್ತೊಂದು ಕಡೆ ಹೇಳ್ತಾರೆ, ವಿದುರಾಕ್ರೂರ ವರದ ವಿಶ್ವಭುಕ್ತಿ ಪ್ರದಾಯಕ, ಅಲ್ಲೊಂದು ಪದ ಇಲ್ಲೊಂದು ಪದ ಒಂದೇ ಶ್ಲೋಕದಲ್ಲ. ವಿದುರಾಕ್ರೂರ ವರದ ವಿಶ್ವಭುಕ್ತಿ ಪ್ರದಾಯಕ, ವಿದುರನಿಗೆ ವರ ಕೊಟ್ಟವನು, ಅಕ್ರೂರಿಗೆ ವರ ಕೊಟ್ಟವನು. ನಮಗೆ ಪ್ರಶ್ನೆ ಆಗ, ವಿದುರನಿಗೆ ವರ ಕೊಟ್ಟಾಗ ಸ್ಪೆಸಿಫಿಕ್ ಆಗಿ ಹೇಳಬೇಕು, ಅಕ್ರೂರಿಗೆ ಸ್ಪೆಸಿಫಿಕ್ ಆಗಿ ಹೇಳಬೇಕು, ಎಷ್ಟು ದಿನ ಬರ ಕೊಟ್ಟಿದ್ದಾನೆ ಕೃಷ್ಣ, ಇಬ್ಬರು ಯಾಕೆ ಹೇಳಬೇಕು ಅಂದ್ರೆ, ವಿದುರ ಅವತ್ತಿನ ರೀತಿಯಂತೆ ಆತ ಶೂದ್ರ, ಅವರಿಗೆ ವರ ಕೊಟ್ಟಿದ್ದಾರೆ. ಜ್ಞಾಪಕ ಇಟ್ಕೊಳ್ಳಿ, ಭಗವಂತ ಜಾತಿ ಪಂಥವನ್ನು ಬೀರಿ ಅನುಗ್ರಹ ಮಾಡ್ತಾನೆ ಅಂತ ಹೇಳಬೇಕಾಗಿದೆ. ಪರಮಾತ್ಮ ಎಲ್ಲ ಭಕ್ತಿ ಮಾಡ್ತಕ್ಕಂಥ ಎಲ್ಲರನ್ನೂ ಉದ್ಧಾರ ಮಾಡ್ತಾನಾದ್ರಿಂದ ಪರಮಾತ್ಮ ನಾನು ಕಮ್ಮಿಯವನಲ್ಲ ಅಂತ ಹೇಳಬೇಕಾಗಿದೆ. ಇವತ್ತು ಜಾತ್ಯತೀತತೆ ಎಂಬುದು ದೇವರಲ್ಲೇ ಆಕ್ಚುಲಿ ಇರೋದು, ಉಳಿದವರಲ್ಲಿ ಇಲ್ಲ. ಉಳಿದವರಲ್ಲಿ ಮೋಸ, ಲೋಕದಲ್ಲಿ ಮೋಸ, ದೇವರಲ್ಲಿ ದೇವರ ಭಕ್ತರಲ್ಲಿ ಮಾತ್ರ ಕರೆಕ್ಟ್ ಆಗಿರೋದು. ದೇವರು ಫಾಲೋ ಮಾಡಿ ತೋರಿಸ್ತಾರೆ ಅದನ್ನು. ವಿದುರನ ಮನೆಗೆ ತಾನಾಗಿ ಹೋಗಿದ್ದಾರೆ ಕೃಷ್ಣ, ಮತ್ತೆ ತಾನಾಗಿ ಹೋಗಿ ವರವನ್ನು ಕೊಟ್ಟಿರೋದ್ರಿಂದ ವಿದುರನಕ್ಕೆ ಸರಿ ಹೋಯ್ತು. ಅಕ್ರೂರ ಯಾರು ಮುಂದಿನ ಪ್ರಶ್ನೆ. ಅಕ್ರೂರ ಕಂಸನ ಮಂತ್ರಿಯವರು, ಸ್ವಲ್ಪ ಅರ್ಥ ಆಗತ್ತೆ. ಈಗ ಕಂಸನ ಮಂತ್ರಿ ಆಪೋಸಿಟ್ ಪಾರ್ಟಿಯಲ್ಲಿ ಇದ್ರೇ ಹತ್ರ ಸೇರಿಸೋದಿಲ್ಲ. ಕಂಸನಿಗೆ ಮಂತ್ರಿ, ಅಕ್ರೂರನೇ ಕೃಷ್ಣ ವರಗ್ರಹ ಮಾಡ್ತಾರೆ ಅಂದ ಮೇಲೆ ಆತ ಪಠವನ್ನು ನೋಡೋದಿಲ್ಲ. ಇದು ಜಾತಿಯನ್ನು ನೋಡೋದಿಲ್ಲ ಅಂತ ಇಲ್ಲಿ ಹೇಳದ, ಪಠ ನೋಡೋದಿಲ್ಲ ಅಂತ ಅಲ್ಲಿ ಹೇಳ್ತ. ಇದು ಅರ್ಥ ಮಾಡ್ಕೊಂಡ್ಬಿಟ್ಟಿಗೆ ಡಿಫರೆನ್ಸ್ ಇದೆ. ಈಗ ಈ ಹಳ್ಳಿಗಳಲ್ಲಿ ಏನಾಗುತ್ತೆ ಗೊತ್ತೇನು, ನಾ ದೊಡ್ಡವರಿದ್ದಾಗತ್ತು ಪಟ್ಟಣದಿಂದ ಇರೋದಿಲ್ಲ ಅವರೆಲ್ಲ. ಓಟ್ ಯಾರಿಗೆ ಡೈರೆಕ್ಟ್ ಅನೌನ್ಸ್ ಮಾಡ್ತಾರೋ, ನಿಮ್ಗೆ ಹಾಕಿದ್ದಲ್ಲ ಅಂತ ಹೇಳ್ತಾರೆ. ಇಲ್ಲಿ ಹಾಕಿದ್ರಿ ಅಂತ ಅನೌನ್ಸ್ ಮಾಡ್ತಾರೋ. ಇಲ್ಲೆಲ್ಲ ಪಟ್ಟದಲ್ಲಿ ಹಾಕಲ್ಲ, ದುಡ್ಡು ಇಸ್ಕೊಡ್ಬೇಕಾದ್ರೆ ಒಬ್ಬರಿಗೆ ಓಟ್ ಹಾಕ್ಬಿಡ್ತಾರೆ, ಅದೆಲ್ಲ ಮಾಡ್ತಾರೆ. ಅಲ್ಲಿ ಮಾಡೋದಿಲ್ಲ ಅವರಾಗೆಲ್ಲ. ಈ ಪಾರ್ಟಿ ಎಲೆಕ್ಟ್ ಆಗ ಏನ್ ಮಾಡ್ತಾರೋ ಗೊತ್ತೇ ಇರೋರು. ಆ ಹಳ್ಳಿಗೆ ಏನ್ ಮಾಡಿದ್ರೆ ಸೌಲಭ್ಯ ಕೊಡೋದಿಲ್ಲ, ನಮ್ಗೆ ಹಾಕೋದಿಲ್ಲ ಅಂತ ಹೇಳಿದ್ರೆ ನೀವೀಗ ಅದಕ್ಕೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ದ್ವೇಷ ಸಾಧಿಸ್ತಾರೆ. ಆದ್ರೆ ಕೃಷ್ಣ ಅಕ್ರೂರ ಮಂತ್ರಿಯಾಗಿ ಕಂಸನತ್ರ ಇದ್ರೂ ಕೂಡ ಕೃಷ್ಣನೇ ಅಕ್ರೂರ ವರ ಕೊಡ್ತಾನಾದ್ರಿಂದ ಅಕ್ರೂರ ವರದ ಯಾವುದೇ ಪಕ್ಷಾತೀತನೇ ಕೃಷ್ಣ ನೋಡ್ತಾನೆ. ವಿದುರನನ್ನ ಜಾತ್ಯತೀತವಾಗಿ ನೋಡಿದ, ಅಕ್ರೂರ ಪಕ್ಷಾತೀತವಾಗಿ ನೋಡಿದ. ಆದ್ರಿಂದ ಕೃಷ್ಣ ದೊಡ್ಡವನು. ನಾವು ದೇವರನ್ನ ಆರಾಧನೆ ಮಾಡೋದು ಮುಖ್ಯನೇ ಹೊರತು ಉಳುತ್ತೆಲ್ಲ ಸೆಕೆಂಡರಿ, ಪ್ರೈಮರಿ ದೇವರು ಭಕ್ತರಾಗೋದು. ಇನ್ನೂ ಸ್ವಾರಸ್ಯ ಇದೆ, ವಿದುರನಿಗೆ ಕೃಷ್ಣ ಯಾತಕ್ಕೆ ವರ ಕೊಟ್ಟ ಹೇಳ್ತಾರೆ. ತುಂಬಿದ ಸಭೆಯಲ್ಲಿ ದ್ರೌಪದಿ ದೇವಿಗೆ ನ್ಯಾಯ ಸಲ್ಲಿಸಿದ್ದು ಭೀಷ್ಮರಲ್ಲ ದ್ರೋಣರಲ್ಲ, ದುರ್ಯೋಧನಂತೂ ಪರಮ ಅನ್ಯಾಯ ಮಾಡಿದವನೇನೆ. ಆದರೆ ವಿದುರ ಮಾತ್ರ ಎದ್ದು ಬಿಟ್ಟು ತಪ್ಪು ತಪ್ಪು ಅಂತ ಘೋಷಣೆ ಮಾಡಿರ್ತಾರೆ. ಅದಕ್ಕೆ ಅಲ್ಲಿ ಬರ್ತಾರೆ, ವಿದುರ ದ್ರೌಪದಿಗೆ ನ್ಯಾಯವನ್ನು ಸಲ್ಲಿಸ್ತಾರೆ. ದ್ರೌಪದಿ ಅಂದ್ರೆ ವಿದ್ಯಾ, ಯಾರು ವಿದ್ಯೆಗೆ ನ್ಯಾಯವನ್ನು ಸಲ್ಲಿಸ್ತಾರೋ ಅವರು ಬಳಿ ಕೃಷ್ಣ ತಾನ ಹೋಗ್ತಾನೆ. ಅದು ಇಂಪ್ಲೈಡ್ ಮೀನಿಂಗ್ ವಿದುರಾಕ್ರೂರ ವರದ. ಅನೇಕರಿಗೆ ಗೊತ್ತಿಲ್ಲ ವಿದುರ ಶಬ್ದಕ್ಕೆ ಅರ್ಥನೇ ಅದು ಅಂತ ಹೇಳ್ತಾರೆ ಆಚಾರ್ಯರು. ವಿದುರ ಅಂದ್ರೇನು, ವಿದ್ಯಾರತೆಯೇ ವಿದುರ, ಸದಾಕಾಲ ವಿದ್ಯೆಯಲ್ಲಿ ಆಸಕ್ತರಾದ್ರಿಂದ ವಿದುರ ಅಂತ ಕರೀತಾರೆ. ಅವನು ದ್ರೌಪದಿ ಭಕ್ತ, ಅದು ಕೃಷ್ಣ ಉದ್ಧಾರ ಮಾಡದ. ಯಾರು ಜ್ಞಾನಿ ಪ್ರಿಯರೋ ಕೃಷ್ಣ ಮೇಲೆ ಕೆತ್ತಾನೆ. ಅಕ್ರೂರ ಏನು ಮಾಡ್ದ, ಅದು ಒಳ್ಳೆ ಪ್ರಶ್ನೆ. ಅಕ್ರೂರ ಏನು ಮಾಡ್ದ ಅಂತ ಕೇಳಿದರೆ, ಆತ ಗೋಪ್ರಿಯ, ಆತನ ತಾಯಿ ಗಾಂಧಿನಿ ಅಂತ ಹೆಸರು. ಆಕೆ ತಾಯಿ ಗಾಂಧಿನಿ ಅಂತ ಹೆಸರು, ಕಾಂಚಿರಾಜನ ಮಗಳಾಗಿ ವಿಚಿತ್ರ ಪ್ರಸಂಗ ಬಂದಿತ್ತಂತ. ಆಕೆ ಗರ್ಭದಲ್ಲಿ ಕೂತಿದ್ದಾಳೆ. ಆಕೆ ಕಾಶಿರಾಜ ನೋಡಿದಾಗ ಎಷ್ಟು ಸಾದರೂ ಡೆಲಿವರಿನೇ ಆಗ್ತಾ ಇಲ್ಲ ತನ್ನ ಹೆಂಡತಿಗೆ. ಒಳ್ಳೆ ಯೋಗಿ ರಾಜ ಅವರು ಆ ಮಗು ಜೊತೆ ಮಾತಾಡಿದಂತೆ. ಇವತ್ತು ಸ್ಕ್ಯಾನ್ ಮಾಡಷ್ಟು ವಿಜ್ಞಾನ ಸಾಧಿಸಿದೆ ಅಷ್ಟೇ, ಮಾತಾಡೋಷ್ಟು ಸಾಧಿಸಿಲ್ಲ. ಸ್ಕ್ಯಾನ್ ಮಾಡಿಸ್ಬೇಕಾದ್ರೆ ಅವ್ರು ಮಾತಾಡ್ತಾನೆ, ನೋಡ್ತಾನೆ ಹೆಣ್ಮಗು ಇರೋದು ಗರ್ಭದೊಳಗೆ. ಅಮ್ಮ ಯಾಕೆ ಹುಟ್ಟೋದಿಲ್ಲ ಅಂತ ಕೇಳ್ತಾ, ಯಾಕೆ ಹುಟ್ಟುತ್ತಾ ಇಲ್ಲ ಅಂತ ಕೇಳಿದ್ರೆ, ಹಾಗಾಗಿ ಹೇಳ್ತಾಳೆ ನಾನೊಂದು ವ್ರತ ಮಾಡಿದ್ದೇನೆ, ಅದು ನಡೆಸಿಕೊಟ್ರೆ ಮಾತ್ರ ಹುಟ್ಟುತ್ತೇನೆ ಅಂತ ಹೇಳ್ತಾರೆ. ನಡೆಸಿಕೊಟ್ರೆ ಮಾತ್ರ ಹುಟ್ಟುತ್ತೇನೆ, ಏನ್ ರೊಕ್ಕ ಅಂತ ಕೇಳ್ತಾರೆ. ಆಗ ಹೇಳ್ತಾರೆ, ನಾನು ಹುಟ್ಟಿದ ಮೇಲೆ ಪ್ರತಿ ದಿವಸ ನನ್ನ ಹೆಸರಲ್ಲಿ ಒಂದು ಹೋದಾರ ಮಾಡಬೇಕು, ಹಾಗಿದ್ರೆ ಮಾತ್ರ ಹುಡ್ತೇನೆ ಅಂತ ಹೇಳಿದ್ದಾರೆ. ತಕ್ಷ ತಥಾಸ್ತು ಅಂತ ಹೇಳ್ತಾರೆ. ಅದಕ್ಕೆ ಗಾಂಧಿನಿ ಅಂತ ಹೇಳ್ತಾರೆ. ಗಾಂಧಿನಿ, ಗಾಂಧಿನಿಯ ಗಂಡರೇ ಅಕ್ರೂರ, ಗಾಂಧಿನಿಯ ಮಗ ಅಕ್ರೂರ. ಅರ್ಥ ಮಾಡ್ಕೊಂಡು ಬಿಟ್ರೆ ಅಂತ ತಾಯಿಯ ಮಗನಾಗಿ ಹುಟ್ಟಿ ಬಂದವರು. ಗಾಂಧಿನಿ ಅಂತಕ್ಕಂಥ ತಾಯಿಯ ಮಗನಾಗಿ ಹುಟ್ಟಿ ಬಂದಲ್ಲ, ಅದಕ್ಕೆ ಗೋಪಾಲಕೃಷ್ಣನಿಗೆ ಪ್ರಿಯನಾಗ್ತಾನೆ. ಗೋವುಗಳ ಸೇವೆ ಮಾಡಿ ಇಲ್ಲ ಗ್ರಂಥಗಳ ಸೇವೆ ಮಾಡಿ ಎಂದು ಬಿಟ್ರೆ ಎಂದೂ ದೇವರ ಮೇಲೆ ಸಿಗೋದಿಲ್ಲ. ಗೋವುಗಳ ಸೇವೆ ನಮಗೆ ಹಾಲು ತುಪ್ಪ ಬಂದು ದೇವರ ದೀಪ ಹಚ್ಚಿದಕ್ಕೆ ಬರುತ್ತೆ. ಇದು ಜ್ಞಾನ ದೀಪ, ಡೈರೆಕ್ಟ್ ಆಗಿ ಜ್ಞಾನ ದೀಪ ಸಿಗುತ್ತೆ. ಇಲ್ಲ ವಾಂಗ್ಮಯ ಸೇವೆ, ಇಲ್ಲ ಗೋವುಗಳ ಸೇವೆ, ಅದರಲ್ಲೇ ಎರಡೂ ಇಂಪಾರ್ಟೆಂಟ್. ಎರಡನ್ನೂ ಮಾಡಬೇಕು. ರಿಲೇಟಿವ್ ಇಂಪಾರ್ಟೆನ್ಸ್ ಅಂದ್ರೆ ವಾಂಗ್ಮಯ ಸೇವೆ ಇನ್ನೂ ದೊಡ್ಡದು ಅಂತ ಹೇಳ್ಬಿಡ್ತಾರೆ. ಗೋವುಗಳಿಗೆ ಲಿಮಿಟೇಷನ್ ಇದೆ, ಮಾತಿಗೆ ಲಿಮಿಟೇಷನ್ ಇಲ್ಲ. ಆದ್ರಿಂದ ತುಂಬಾ ದೊಡ್ಡದು. ವಿದುರ ಮತ್ತು ಅಕ್ರೂರ ಇಬ್ಬರು ಹಾಕಿದ್ದಾರಾದ್ರಿಂದ ವಿದುರ ಅಕ್ರೂರ ವರದಃ ವಿಶ್ವಭಕ್ತಿ ಪ್ರದಾಯಕ. ಅನೇಕರಿಗೆ ಸಂಶಯ, ಯಾಕೆ ಕೃಷ್ಣ ಮಾತು ಒತ್ತಿ ಹೇಳ್ತಾರೆ ವಿಶ್ವಭಕ್ತಿ ಪ್ರದಾಯಕ ಅಂತ ಕೇಳಿದ್ರೆ, ಶಾಸ್ತ್ರ ಹೇಳ್ತಾರೆ ಭೀಷ್ಮರು ವಿರೋಧ ಪಕ್ಷದಲ್ಲಿದ್ದಾರೆ. ಅಕ್ರೂರ ಕಂಸನ ಮಂತ್ರಿ ಅಷ್ಟೇ, ಯುದ್ಧಕ್ಕೇನು ಬರಲಿಲ್ಲ ಕಂಸನ ಪರವಾಗಿ. ಭೀಷ್ಮರು ಹಾಗಲ್ಲ, ಯುದ್ಧಕ್ಕೆ ಬಂದ್ಬಿಡ್ತಾರೆ ದುರ್ಯೋಧನ ಪರವಾಗಿ. ಬಾಣದ ನಿಟ್ಟ ಭೀಷ್ಮರ ಅವಗುಣಗಳೆಸಿದರೆ ಕರುಣಾಳು, ಬಾಣದಿಂದ ಹೊಡಿತಾರೆ ಅವರಿಗೂ ಮುಕ್ತಿ ಕೊಡ್ತಾರಲ್ಲ, ಏನ್ ಆಶ್ಚರ್ಯ ಅಂತ ಹೇಳ್ತಾರೆ. ಬಾಣದ ನಿಟ್ಟ ಭೀಷ್ಮರಿಗೂ ಮುಕ್ತಿ ಕೊಡಬೇಕಾದ್ರೆ ವಿಶ್ವಮುಕ್ತಿ ಪ್ರದಾಯಕ ಅನ್ನೋ ಮಾತು ನಮಗೆ ಅರ್ಥವಾಗುತ್ತೆ. ನಾವು ಒಳ್ಳೆಯವರಾಗಿದ್ರೆ ಯಾವುದೋ ಕಾರಣಕ್ಕೆ ಅಕಸ್ಮಾತ್ ದೇವರಿಗೆ ವಿರೋಧ ಮಾಡಿದರೂ ಕೂಡ ದೇವರು ನಮ್ಮನ್ನ ಖಂಡಿತ ಕಾಪಾಡ್ತಾನೆ. ನಮಗೆ ತಿಳ್ಕೊಂಡ್ಬಿಡ್ತೇವೆ ತಕ್ಷಣ ಖುಷಿಯೋ ಖುಷಿ, ಏಕ ಕೃಷ್ಣ ಆಗ್ಬಿಟ್ಟು ಅಂದ್ರೆ ದೇವರು ಕಾಪಾಡ್ತಾನೆ ತಕ್ಷಣ. ಅಲ್ಲಿಗೆ ಅಪ್ಲಿಕೇಶನ್ ನಮ್ದು ಹೆಮ್ಮೆ ಏಕದಂ. ಆದ್ರೆ ಹುಷಾರಾಗಿರಿ, ಮೊದಲು ಭಕ್ತರು ಅಂತ ಪ್ರೂವ್ ಆದ್ಮೇಲೆ ಪ್ರಶ್ನೆ ಇದು ಹುಡುಗವರಿಗೆಲ್ಲ, ಇದು ಭಕ್ತರದ್ದು ಪ್ರೂವ್ ಆದ್ಮೇಲೆ ಪ್ರಶ್ನೆ ಇದೆ ಹೊರತು ಬೇರೆಯವರಿಗೆಲ್ಲ ಇದು. ಈ ಪೆನಾಲ್ ಫೀಸ್ ಸಮೇತ ಅಪ್ಲಿಕೇಶನ್ ತಗೋತಾರೆ, ಎಕ್ಸಾಮ್ ಫೀಸ್ನ ಲಾಸ್ಟ್ ಡೇಟ್ ನೋಡಿ ಕೊಡಬೇಕು, ಕೊಡಲಿಲ್ಲ ವಿತ್ ಪೆನಾಲ್ ಫೀಸ್ ತಗೋತಾರೆ. ಯಾರಿಗೆ ಸ್ಟೂಡೆಂಟ್ ಆಗಿದ್ದವ್ರಿಗೆ ಕಂಟ್ರೋಲರ್ ಫೀಸ್ ತಗೊಳ್ಳೋದಿಲ್ಲ. ಮತ್ತೆ ಏಕದಮ್ ಯಾರು ಪೆನಾಲ್ ಕೊಟ್ಟು ಆರಿಯ ಸ್ಟೂಡೆಂಟ್ ಮಾಡಿ ಕೇಳ್ತಾರೆ. ಸ್ಟೂಡೆಂಟ್ ಆಗಿದ್ರೆ ಲೇಟ್ ಫೀ ಅಕ್ಸೆಪ್ಟ್ ಮಾಡ್ತಾರೆ, ಭಕ್ತರಾಗಿದ್ರೆ ಪರವತ್ತ ದೋಷ ಕ್ಷಮಿಸ್ತಾರೆ, ಅವ್ರದ್ದು ಕಂಡವ ದೋಷ ಕ್ಷಮಿಸೋದಿಲ್ಲ. ನಾವೇನ್ ತೀರ್ಮಾನ ಮಾಡಿಕೊಂಡಿದ್ದೇವೆ, ನಾವು ಭಕ್ತರು ಅಷ್ಟೇ ಅಲ್ಲ, ನಮ್ಮಂತ ಭಕ್ತರೇ ಇಲ್ಲ ಜೊತೆಗಿನ್ನ ಎರಡನೇ ಬೇರೆ. ಮತ್ತೆ ಭೀಷ್ಮಾದಿಗಳು ಸೆಕ್ರೆಟರಿ, ನಾವೇ ಪ್ರೈಮರಿ ಅಂತ ತಿಳ್ಕೊಂಡಿದ್ದೆ. ದೇವ್ರ ಕಣ್ಣೆತ್ ಕೂಡ ನೋಡೋದಿಲ್ಲ. ಭೀಷ್ಮಮುಕ್ತಿ ಪ್ರದಾಯಕ ಅಂದ್ರೆ ಪ್ರಾರಬ್ಧವಶ ನಾವೇನಾದ್ರೂ ಪಾಪವನ್ನ ಮಾಡಿದರೆ ದೇವರು ಕ್ಷಮಿಸ್ತಾನೆ ಅಂತ ಅರ್ಥನೆ ಹೊರತು ಬರೀ ಪಾಪಗಳು ಕ್ಷಮಿಸ್ತಾನೆ ಅಂತ ಅದಕ್ಕೆ ಅರ್ಥ ಅಲ್ಲ. ವಿಶ್ವಮುಕ್ತಿ ಪ್ರದಾಯಕ ಈ ಒಂದೊಂದು ಪದದಲ್ಲೂ ಕೂಡ ಬರೀ ಹೆಸರಿನಂತೆ ಕಾಣಿಸ್ತದೆ. ಪೂರ್ವಾಪರ ಬಿಡಿಸಿ ಓದಿದಾಗ ಕೆಲವು ಪದಗಳು ಒಂದಕ್ಕೊಂದು ವಿರೋಧ, ಕೆಲವು ಪದಗಳು ಆಭಾಸ, ಕೆಲವು ಪದಗಳು ದೇವರ ಮೈ ಮೇಲೆ ನೇರವಾಗಿ ಹೇಳುತ್ತೆ. ಯವನಾವೇಗ ಸಂಹಾರಿ, ಯವನೇ ವೇಗ ಒಂದಿಲ್ಲಿಸಿದ ಅಷ್ಟೇ. ಏನಿದೆ ಅರ್ಥನೇ ಆಗಲ್ಲ. ದೇವರು ಸಂಹಾರ ಮಾಡಿ ಏನರ್ಥ? ವಸುದೇವ ಕೃಷ್ಣ ಕೈ ಹಿಡ್ಕೊಂಡಿದ್ದಾನೆ, ಯಮುನಾದೇವಿ ತುಂಬಿ ಹರಿತಾ ಇದೆ, ವಸುದೇವ ಕಾಲಿಟ್ಟ ನೀರು ಪೂರ್ತಿ ನಿಂತು. ಯಮುನಾದೇವಿ ಏನ್ ಮಾಡಿದಂತೆ, ಮಾರ್ಗಂ ತನವು ಸಿಂಧುರಿವ ಶ್ರೀ ಹಕ್ಕತೆಯೇ ದಾರಿ ಕೊಟ್ಬಿಡ್ತಾನೆ. ಯಮುನಾದೇವಿ ತುಂಬಿ ಹರಿತಾ ಇದೆ, ಆಳ ಇದೆ, ವೇಗ ಇದೆ, ಎಲ್ಲ ನಿಲ್ಲಿಸ್ಬಿಡ್ತಾನೆ ಪರಮಾತ್ಮ. ಯಾತಕ್ಕೆ ಹಕ್ಕು ವಸುದೇವ ಇದ್ದಾರೆ, ಅವನಿಗಾಗಬಾರ ಅಂದ್ರೆ ತನ್ನನ್ನ ಕೈಲಿ ಹಿಡ್ಕೊಂಡವರಿಗೂ ಕೂಡ ಪರಮಾತ್ಮ ಆಪತ್ತು ಬರದಂತೆ ಕಾಪಾಡ್ತಾನೆ. ಅದು ಪ್ರಶ್ನೆ. ತನಗಾಪತ್ತಿಲ್ಲ ಅಲ್ಲ, ತನಗಾಪತ್ತನ್ನು ಹಿಡ್ಕೊಂಡವರಿಗೂ ಆಪತ್ತಿಲ್ಲದಂತೆ ಮಾಡ್ತಾನೆ. ಯಮುನಾವೇಗ ಸಂಹಾರಿ ಬಲಭದ್ರ ಪ್ರಿಯಾನುಜ ಪೂತನ ಜೀವಿತ ಹರಹ ಶಕಟಾಸುರ ಭಂಜನ. ಒಂದೊಂದು ಕಥೆ ಹೇಳ್ತಾ ಹೋಗ್ತಾರೆ. ಪೂತನ ಜೀವಿತಾಹಾರಿ, ಪೂತನೆಯ ಜೀವವನ್ನೇ ತೆಗೆದವನು, ಪೂತನೆಯ ಜೀವವನ್ನು ತೆಗೆದವನು. ಯಾತಕ್ಕೆ ಅಂದ್ರೆ ಅವಳು ಇವರ ಜೀವ ತೆಗೆದಕ್ಕೆ ಬಂದಿದ್ದು, ತನ್ನ ಜೀವ ತೆಗೆಯಕ್ಕೆ ಬಂದವಳ ಜೀವವನ್ನೇ ಭಗವಂತ ತೆಗೆದಾಕ್ತಾನೆ. ಪೂತನ ಜೀವಿತ ಹರ ಹಾರಿ ಅಂತರ ಪಾಠ, ಹರಾಂತರ ಪಾಠ. ಶಕಟಾಸುರ ಭಂಜನ, ಶಕಟ ಅಂತಕ್ಕಂಥ ಸುರನನ್ನ ಕೃಷ್ಣ ಒಡೆದಾಕ್ತಾನೆ, ಕೊಂದು ಹಾಕ್ಬಿಡ್ತಾನೆ. ತೃಣಾವರ್ತ ತೃಣೀಕರ್ತ, ಒಳ್ಳೆ ಪೊಯೆಟ್ರಿ. ತೃಣಾವರ್ತ ತೃಣೀಕರ್ತ, ತೃಣಾವರ್ತ ಅಂದ್ರೆ ಸುಂಟ್ರಗಾಳಿ ರೂಪದಲ್ಲಿ ಬಂದಂತಹ ಗಾವಣ ರಾಕ್ಷಸ. ಅವನು ಸುಂಟ್ರಗಾಳಿ ರೂಪದಲ್ಲಿ ಬಂದಿರ್ತಾನೆ. ಆ ಸುಂಟ್ರಗಾಳಿ ಬಂದ ನೋಡ್ತೀವಿ ನಾವು ಇಲ್ಲೆಲ್ಲ ಕೂಡ, ಬಂದಾಗ ತೃಣಗಳೆಲ್ಲ ಮೇಲಕ್ಕೆ ಹೋಗ್ಬಿಡುತ್ತೆ, ಹುಲ್ಲು ಕಡ್ಡಿಯೆಲ್ಲ ಹಾರಿಬಿಡುತ್ತೆ, ಅದಕ್ಕೆ ತೃಣಾವರ್ತ ಅಂತ ಹೇಳುತ್ತೆ. ಆದ್ರೆ ಕೃಷ್ಣ ಎತ್ಕೊಂಡು ಹೋಗ್ಬಿಟ್ಟಂತ ನಮ್ಮ ಇಲ್ಲಿಯ ಜನ ಪ್ರಶ್ನೆ ಮಾಡ್ತಾರೆ. ಎಲ್ಲ ಕಟ್ಟು ಕಥೆಗಳಿವೆಲ್ಲ ಕೂಡ ಯಾವುದೇ ಸುಂಟ್ರಗಾಳಿ ಬಂದಾಗ ಬಿರುಗಾಳಿ ಬೇರೆ ಸುಂಟ್ರಗಾಳಿ ಬೇರೆ, ಸುಂಟ್ರಗಾಳಿ ಸುತ್ತುತ್ತೆ ಸುತ್ತಿ ಬೇರೆ ಕೆತ್ತುತ್ತೆ, ಬಿರುಗಾಳಿ ಆಗಲ್ಲ ಒಟ್ಟು ಹೊಡೆದು ಬಿಡಿಸ್ಬಿಡುತ್ತೆ. ಸುಂಟ್ರಗಾಳಿ ಬಂದಾಗ ಕೃಷ್ಣ ಎತ್ಕೊಂಡು ಹೋಯ್ತು ಅಂತ ಹೇಳ್ತಾರೆ. ಇದು ಹೇಗೆ ನಂಬೋದು ಅಂತ ಪ್ರಶ್ನೆ ಇದೆ. ಇಲ್ಲಿ ನಮ್ಮ ಸುಂಟರಗಾಳಿ ನೋಡಿ ಪ್ರಶ್ನೆ ಕೇಳ್ತೇವೆ ನಾವೀಗ. ಇವತ್ತು ನೀವು ಗುಜರಾತ್ ಕಡೆ ಹೋಗಿ ಅಲ್ಲಿ ಸುಂಟರಗಾಳಿ ಬಗ್ಗೆ ಕೇಳಿ ಹೇಳ್ತಾರೆ, ಎತ್ತಿನ ಗಾಳಿ ಅಂತದ್ದು ಬರೀ ಬರೀ ಕೂಸನ್ನಲ್ಲ, ಎತ್ತಿನ ಗಾಳಿ ಸಮೇತ ಎತ್ತಿ ಹೋಗಿದ್ದದ್ದು, ಅಂತ ಜೋರ ಬೀಸುತ್ತಂತ. ಈ ಸುನಾಮಿ ಬಂದ ಹೇಗೆ ಒಂದು ಸ್ಟ್ರೋಕಿ ಜನ ಹೋಗ್ಬಿಡ್ತಾರಲ್ಲ ಆಟೆ, ಇವತ್ತು ನಡೀತಂತ ಆತರ ಸುಂಟರಗಾಳಿ ಬರುತ್ತಂತೆ. ಅಂದ್ರೆ ಅವಾಗ ನಮ್ಮ ಅಲ್ಲಿ ಕತೆ ಗೊತ್ತಾದ್ರೆ ಅರ್ಥ ಆಗುತ್ತೆ, ಉಳಿದವ್ರಿಗೆ ಅರ್ಥ ಆಗೋದಿಲ್ಲ. ಒಂದು ಟ್ರಾಫಿಕ್ ಅಂದ್ರೆ ಬೆಂಗಳೂರು ನೋಡಿದ್ರೆ ಅರ್ಥ ಆಗುತ್ತೆ, ಬೇರೆಯವ್ರು ನೋಡಿದ್ರೆ ಅರ್ಥ ಆಗೋದಿಲ್ಲಲ್ಲ ಆ ಟೈಪ್. ಇಲ್ಲಿ ನೋಡಿದ್ರೆ ಏನ್ರಿ ಅರ್ಥ ಆಗತ್ತೆ, ಸುಳ್ಳು ಹೇಳ್ತಾರೆ ತಿಳ್ಕೊಂಡ್ಬಿಡ್ತಾರೆ. ಸುಳ್ಳು ಬಂದು ನೋಡಿದ್ರೆ ಅರ್ಥ ಗಂಟೆ ಸಾಲದು ಗಂಟೆ ಗಂಟೆ ಬೇಕು ತವಾಗ ಗೊತ್ತಾಗುತ್ತೆ. ಗೊತ್ತ ಆ ಜಾಗದಲ್ಲಿ ಮಾತಾಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ನಡೆದಿದ್ದ ಹಾಗೇನೆ ಅವನೇನು ಮಾಡಿದ, ತೃಣಗಳನ್ನು ಎತ್ಕೊಂಡು ಹೋಗ್ತಾ ಇದ್ದ. ಭಗವಂತ ಏನ್ ಮಾಡ, ಅವನ ತೃಣವಾಗಿ ಕೆಳಗೆ ಬಿಡಿಸಿದ. ತೃಣಾವರ್ತನ ತೃಣೀಕರಣ ಮಾಡಿದವನು ಕೃಷ್ಣ. ಎಷ್ಟು ಪೊಯೆಟ್ರಿ ಇದೆ ಅದರೊಳಗೆ. ಉಳಿದವಳ್ಳ ತೃಣಪ್ರಾಯನ ಅವನು ಮಾಡ್ತಾ ಇದ್ದ, ಅವನನ್ನ ತೃಣಪ್ರಾಯನನ್ನ ಕೃಷ್ಣ ಮಾಡಿಬಿಟ್ಟ. ಅದ್ರ ಮೇಲೆ ಕೃಷ್ಣ ಸರ್ವೋತ್ತಮ ಎಲ್ಲ ಕಥೆಗಳನ್ನೆಲ್ಲ ಹೇಳ್ತಾ ಹೋಗ್ತಾ. ಈ ರೀತಿಯಲ್ಲಿ ಕೃಷ್ಣನ ಮಹಿಮೆಯನ್ನ ಅನೇಕ ರೀತಿಯಲ್ಲಿ ಹೇಳೋದ್ರಿಂದ ಕೃಷ್ಣಾಷ್ಟೋತ್ತರ ಕೃಷ್ಣನಾಮಸ್ತೋತ್ರ ಪ್ರತಿಯೊಂದು ಪದವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಕೃಷ್ಣನ ಒಂದು ಮಹಿಮೆ ಒಂದ್ ಕಡೆಯ ಚರಿತ್ರೆ ಗೊತ್ತಾಗುತ್ತೆ, ಒಂದ್ ಕಡೆಯ ಅಂತರಾರ್ಥ ಗೊತ್ತಾಗುತ್ತೆ. ಅಂತ ಸರ್ವೋತ್ತಮ ಅಂತ ಯಾತಕ್ಕೆ ಹೇಳ್ತಾರೆ ಅಂತ ತಿಳಿಯುತ್ತೆ ನಮಗೆ. ಇಂಥ ವೈಭವ ಇರೋದಕ್ಕೇನೆ ಕೃಷ್ಣಾಸುರ ಚಂದ್ರನಾಮ ಸ್ತೋತ್ರ ಹೇಳಿದರೆ ಅತ್ಯಂತ ಪುಣ್ಯಕರವಾದದ್ದು ಅಂತ ಹೇಳಿದ್ದ. ಪುಣ್ಯ ನಮಗೆ ತಂದುಕೊಡುತ್ತೆ. ಈತಿ ಬಾಧಾದಿ ದುಃಖಜ್ಞಂ ಪರಮಾನಂದ ವರ್ಧನಂ. ಈತಿ ಬಾಧ ಬದಲಾದಂತೆ ಹಾಕಿಬಿಡುತ್ತೆ. ಈತಿ ಅಂದ್ರೆ ನಮ್ಗೆ ಜನ ಗೊತ್ತಿರೋದಿಲ್ಲ, ಸಾಮಾನ್ಯವಾಗಿ ಈ ಪ್ರಾಚೀನರಿಗೆ ಗೊತ್ತಿರುತ್ತೆ. ಆಶ್ಚರ್ಯ ಅಂದರೆ ಬೇರೆ ದೇಶದಲ್ಲೂ ಪ್ರಸಿದ್ಧ ಈತಿ ಅನ್ನೋದು. ಈತಿ ಅಂದ್ರೆ ಭಯಂಕರ ಪಿಶಾಚಿ ಅದು. ಒಂದು ಈತಿ ಬಾಧೆಯನ್ನು ತಪ್ಪಿಸೋದು ಭಾರಿ ಕಷ್ಟ ಅದು. ಈ ಜಕಡಿ ಈತಿ ಕೆಲವೆಲ್ಲ ರೋಗಗಳ ಹೆಸರುಗಳು, ಬಾಲಗ್ರಹ ಮೊದಲಾದವುಗಳೆಲ್ಲ ಪೀಡೆ ಕೊಡ್ತಕ್ಕಂಥದ್ದು. ಈತಿ ಈತಿ ಬಾಧೆ ಅಂದರೆ ಈತಿಯನ್ನು ಪಿಶಾಚಿಯ ಬಾಧೆ, ಅದೇ ಮೊದಲಾದಂತಹ ರೋಗಗಳನ್ನು ಭಗವಂತ ಪರಿಹಾರ ಮಾಡ್ತಾನೆ. ಬಾಲಗ್ರಹ ಕಳೆದರೆ ಪರಿಹಾರ ಮಾಡ್ತಾನೆ. ಇದು ಬಹಳ ಮುಖ್ಯ. ಇದು ಮಕ್ಕಳಿಗೆ ರೋಗ ಬಂದರೆ, ಜ್ವರಾದಿಗಳು ಬಂದರೆ ಕೃಷ್ಣಾಷ್ಟೋತ್ರ ಸಿದ್ಧರಾಮ ಸ್ತೋತ್ರ ಹೇಳಿದರೆ ಪರಿಹಾರವಾಗುತ್ತೆ ಅಂತ ಹೇಳಿದ. ಕೃಷ್ಣಾಷ್ಟೋತ್ರ ಸಿದ್ಧರಾಮ ಸ್ತೋತ್ರವನ್ನು ಹೇಳಿದಾಗ ರೋಗ ಬಿಡುಗಡೆ ಆಗುತ್ತೆ. ಬಹಳ ಮುಖ್ಯವಾದ ಮಾತದು. ಮತ್ತೆ ಕೊಂಡಾಡ್ತಾರೆ ಪರಮಾನಂದ ವರ್ಧನ. ಈ ಸ್ತೋತ್ರ ಯಾರು ಹೇಳ್ತಾ ಇರ್ತಾರೋ ಅವರಿಗೆ ಆನಂದ ಬಹಳವಾಗಿ ಜಾಸ್ತಿ ಆಗುತ್ತೆ, ವಿಶೇಷವಾಗಿ ಆನಂದವ ಹೆಚ್ಚಿ ಬಿಡುತ್ತೆ. ಕೃಷ್ಣ ಆನಂದ ಸ್ವರೂಪನಾದ್ದರಿಂದ ಅವನ ಕಥೆ ಅವನ ಸ್ತೋತ್ರ ಆನಂದ ವರ್ಧಕ. ಇನ್ನೂ ಮಾತು ಬಹಳ ಮುಖ್ಯ. ಅಂತೆ ಕೃಷ್ಣ ಸ್ಮರಣದ, ಅದನ್ನು ಜೀವನದ ಅತ್ಯಂತ ಮುಖ್ಯವಾದ ಘಟ್ಟ. ಅದು ಜೀವನದ ಕೊನೆಯ ಗಳಿಗೆಯಲ್ಲಿ ದೇವರ ಸ್ಮರಣೆ ಬರುತ್ತೆ ಅಂತ ಹೇಳ್ತಾರೆ. ಕೃಷ್ಣಾಷ್ಟೋತ್ರ ಶತನಾಮ ಸ್ತೋತ್ರ ಪ್ರತಿನಿತ್ಯ ಹೇಳ್ತಾ ಇದ್ರೆ ಜೀವನದ ಕೊನೆಗಾಲದಲ್ಲಿ ಅಲ್ಲ, ಕೊನೆ ಗಳಿಗೆಯಲ್ಲಿ ಅಲ್ಲ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ಕೃಷ್ಣ ಕೃಷ್ಣ ಅನ್ನೋ ಯೋಗ ಬರುತ್ತೆ ಅಂತ ಹೇಳಿದ. ಇದನ್ನ ಅರ್ಥ ಮಾಡಿಕೊಂಡ್ರೆ ಅತಿ ಮುಖ್ಯವಾದ ಬಹಳ ಶ್ರದ್ಧೆಯಿಂದ ಅದೇನೆ ಪ್ರತಿನಿತ್ಯದಲ್ಲೂ ಕೂಡ ಕೃಷ್ಣಾಷ್ಟೋತ್ರ ಶತನಾಮ ಸ್ತೋತ್ರವನ್ನು ಹೇಳಬೇಕು. ಅಲ್ಲೊಂದು ಮಾತು ಹೇಳ್ತಾರೆ, ಯಾವಾಗ ಹೇಳಬೇಕು ಅಂತ ಪ್ರಶ್ನೆ. ಯಾವಾಗ ಹೇಳಬೇಕಿದನ, ಬೆಳಿಗ್ಗೆ ಹೇಳಬೇಕಾ, ಮಧ್ಯಾಹ್ನ ಹೇಳ್ಬೇಕಾ, ಸಾಯಂಕಾಲ ಹೇಳಬೇಕಾ, ಕೂತು ಹೇಳ್ಬೇಕಾ, ನಿಂತು ಹೇಳ್ಬೇಕಾ, ಅದು ಓಡಾಡ್ತಾ ಹೇಳ್ಬೇಕಾ, ನಮ್ಮ ಪ್ರಶ್ನೆ ಇದು. ಅದು ಹೇಳ್ಬಿಡ್ತಾರೆ ರಜಂತಿಷ್ಠನ್, ಓಡ್ತಾ ಹೇಳಿ, ನಿಂತ್ಕೊಂಡು ಹೇಳಿ, ಯಾವ ಬೇಕಾದ್ರೆ ಹೇಳಿ ಅಂತ ಹೇಳ್ಬಿಡ್ತಾರೆ. ಅಥವಾ ಹಗಲು ರಾತ್ರಿ ಯಾವಾಗ ಬೇಕಾದ್ರೆ ಹೇಳಿ, ಹಗಲು ರಾತ್ರಿ ಹೇಳಿ, ಯಾವ ಬೇಕಾದ್ರೆ ಹೇಳಿ. ಅದು ಶುದ್ಧವಾಗಿ ಹೇಳ್ಬೇಕು, ಅದನ್ನು ಬರಿಬಾರ್ದಷ್ಟೇ. ಶುದ್ಧವಾಗಿ ಬಿದ್ದರೆ ನಿಂತ್ಕೊತಾ ಹೇಳಿ, ಓಡಾಡ್ಕೊಂಡು ಹೇಳಿ, ಬಹಳ ಜನ ಗೊತ್ತಿಲ್ಲ, ಗೊತ್ತು ಮನೆಯಲ್ಲೇ ಓಡಾಡಿ ಅಂತ ಹೇಳಿರ್ತಾರೆ. ಸುಮ್ಮನೆ ಓಡಾಡು, ಅಲ್ಲಿಂದ ಇಲ್ಲಿಂದ ಯಾಕೆ ಓಡಾಡಬೇಕು? ಕೃಷ್ಣಾಷ್ಟ ಶತನಾಮ ಸ್ತೋತ್ರ ಓಡಾಡಿಬಿಟ್ರೆ ಎಷ್ಟು ಪುಣ್ಯ ಬರುತ್ತೆ? ಎರಡು ಆಯ್ತಲ್ಲ, ಜಾಗಿಂಗ್ ಆಯ್ತು, ಇದು ಆಯ್ತು, ಒಟ್ಟೊಟ್ಟಿಗೆ ಆಯ್ತು. ವಿಷ್ಣು ಸಹಸ್ರ ಮಾಡ್ಕೊಂಡು ಜಾಗಿಂಗ್ ಹೋಗಿದೆ, ನಿಶ್ಚಿಂತೆ. ನಾಯಿ ಹಿಡ್ಕೊಂಡು ಹೋಗೋದ್ರ ಬದಲು ವಿಷ್ಣು ಹೇಳಿಬಿಟ್ರೆ, ಕೃಷ್ಣಾಷ್ಟ ಶತನಾಮ ಸ್ತೋತ್ರ ಹೇಳಿಬಿಟ್ರೆ ಎಷ್ಟಂತಾಗುತ್ತೆ ಗೊತ್ತಾ ಸ್ತೋತ್ರ? ಅದು ಇನ್ನೂ ಅನೇಕರಿಗೆ ಗೊತ್ತಿರೋದಿಲ್ಲ. ಪ್ರಾಕ್ಟೀಸ್ ಮಾಡಿ. ವಿಷ್ಣು ಸಹಸ್ರಾಮ ಸ್ತೋತ್ರ ಹೇಳೋದಕ್ಕೆ ಎಷ್ಟೊಂದು ಟೈಮ್ ಬೇಕಾಗುತ್ತೆ? ಒಂದು ಲೆಕ್ಕ ಇಟ್ಕೊಂಡ್ಬಿಟ್ರೆ ಅದು ಟೈಮ್ ನೋಡಬೇಕಾಗಿಲ್ಲ, ಅದು ಮುಗಿತು ಎಷ್ಟು ಟೈಮ್ ಆಗಿದೆ ಅಂತ. ಅದೇ ನಿಮಗೆ ಇದು ಆಯ್ತು, ಅದು ಒಟ್ಟೊಟ್ಟಿಗೆ ಎರಡು ಆಗೋಗ್ಬಿಡುತ್ತೆ. ಯೂನಿಟ್ ಹ್ಯಾಕ್ ಕವರ್ ಮಾಡ್ಬೇಕು ನಾವು. ಕೃಷ್ಣಾಷ್ಟೋತ್ರ ಶತನಾಮ ಸ್ತೋತ್ರಕ್ಕೆ ಎಷ್ಟೊತ್ತು ಬೇಕು? ಇವತ್ತು ಮಠದಲ್ಲಿ ಗೊತ್ತಿರ್ತದೆ ಈ ಗಂಟೆ ಎಷ್ಟೇ ಗಂಟೆ ಹೇಳ್ಬಿಡ್ತಾರೆ. ಎಷ್ಟೇ ಗಂಟೆ, ಈ ನೈವೇದ್ಯ ಎರಡು ಗಂಟೆ, ಭಾವ ಮಂಗಳಾರತಿ ಗಂಟೆ, ಊಟದ ಹೊತ್ತಿ ಫೈನಲ್ ಗಂಟೆ ಎಲ್ಲ ಗುರ್ತಿಟ್ಕೊಂಡ್ಬಿಟ್ಟಿರ್ತಾರೆ. ಅದು ನೋಡ್ಕೊಂಡು ಅಜೆಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಆ ಓಡ್ಕೊಂಡು ನೋಡ್ತಾರೆ ಕೊನೆ ಗಂಟೆ ಹೊತ್ತಿಗೆಲ್ಲ ಫುಲ್ ಅಟೆಂಡೆನ್ಸ್ ಆಗ ಗಂಟೆ ನಡೆಸ್ತಾರಲ್ಲ ಆ ಟೈಪು. ಬಿಟ್ಟು ಸಹ ಶ್ರಮ ಎಷ್ಟೊತ್ತು ಹೇಳಿದ್ರೆ ಏನೇನಾಗುತ್ತೆ? ಇದು ಇವರು ಕರೆಕ್ಟ್ ಯೂನಿಟ್. ಇದು ಒಂದು ವಾಯುಷ್ಠತೆ ಹೇಳಿ 10 ನಿಮಿಷ ಸರ್, ಕರೆಕ್ಟ್ ವಾಯುಷ್ಠತೆ ಬಂದರೆ ನಿಮಗೆ 10 ನಿಮಿಷದಲ್ಲಿ ಹೋಗಿ. ಆಶ್ಚರ್ಯ ವಿಷ್ಣು ಸಹಸ್ರಮ ಕರೆಕ್ಟ್ 10 ನಿಮಿಷ ಸರ್. ವಿಷ್ಣು ವಿಷ್ಣು ವಶತ್ಕಾರ ಶುರು ಮಾಡಿಬಿಟ್ರೆ ಸರ್ವ ಪ್ರಾಣ ಇದ ಅಂತ ಹೇಳಬೇಕಾದ್ರೆ 10 ನಿಮಿಷ ಕರೆಕ್ಟಾಗಿ ಉಗಿಯುತ್ತೆ. ಅದೇ ರೀತಿ ಇವೆಲ್ಲ 3 ನಿಮಿಷ 4 ನಿಮಿಷ ಸರ್. ಇದು ಹೇಳಿ ಬರೀ 3-4 ನಿಮಿಷ ಕೃಷ್ಣಾಚಾರ ಸುಖವಾಗಿ ಓದೋಗ್ಬಿಡುತ್ತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಸರಿಯಾಗಿ ಹೇಳಬೇಕು. ಕೊನೆಗೆ ಹೇಳ್ತಾರೆ, ಬಹಳ ಮುಖ್ಯವಾದ ಮಾತು ಹೇಳ್ತಾರೆ, ಸರ್ವಗ್ರಹಾನುಗ್ರಹ ವಾಕ್, ಸರ್ವಗ್ರಹ ಅನುಗ್ರಹ ವಾಕ್, ಎಲ್ಲ ನವಗ್ರಹಗಳು ನಮ್ಗೆ ಒಳ್ಳೇದು ಮಾಡುತ್ತೆ. ಸೊ ಗ್ರಹ ಪೀಡೆ ಇದ್ದವ್ರು ಕಷ್ಟ ಸ್ವತಃ ಹೇಳ್ಬೇಕಾಗ, ಗಣೇಕರಿಗೆ ಗ್ರಹ ಪೀಡೆ ಇದ್ದೇ ಇರುತ್ತಲ್ಲ, ಅಂಥವ್ರು ಏನಾದರೂ ಕೃಷ್ಣಾಷ್ಟೋತ್ರ ನಾವು ಸ್ತೋತ್ರ ಹೇಳಿದರೆ ಶನಿ ದಶೆ ಹೋಗುತ್ತೆ, ರಾಹು ದಶೆ ಹೋಗುತ್ತೆ, ಎಲ್ಲ ಪರಿಹಾರ ಆಗುತ್ತೆ. ಇನ್ನು ಅರ್ಥ ಮಾಡಿಕೊಂಡ ಮೇಲೆ ನಮ್ಮ ಜೀವನದಲ್ಲಿ ಗ್ರಹ ನವಗ್ರಹಗಳಿಗೆಲ್ಲಕ್ಕೂ ಇರಬೇಕು. ಇನ್ನೊಂದು ಮಾತು ಹೇಳ್ತಾರೆ, ತೀರ್ಥಯಾತ್ರೆ ಮಾಡ್ತೀರಿ, ದಾನ ಮಾಡ್ತೀರಿ, ಧರ್ಮ ಮಾಡ್ತೀರಿ, ಮಾಡಿ ಕೃಷ್ಣ ಅಷ್ಟೋತ್ರ ಶತರಾಮ ಸ್ತೋತ್ರನ, ಈ ಅಷ್ಟೋತ್ರ ಶತರಾಮ ಸ್ತೋತ್ರ ಹೇಳಿಬಿಟ್ರೆ ಕೋಟಿ ಕೋಟಿ ಫಲಂ ಭವೇತ್ ಅಂತ ಹೇಳಿಬಿಡ್ತಾರೆ. ಬರೀ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೋ ಇದು ಹೇಳ್ಕೊಂಡು ಮಾಡಿದರೆ ಕೋಟಿ ಕೋಟಿ ಫಲ ಜಾಸ್ತಿ ಮಲ್ಟಿಪ್ಲೈ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಫಲ ಅಂದ್ರೆ ಇದನ್ನ ಇದನ್ನಾಗಿನೇ ಹೇಳಿ, ಮತ್ತೆ ಇದೊಂದು ಕೆಲಸ ಮಾಡ್ತಾ ಬೇಕಾದ್ರೆ ಹೇಳಿ, ನಿಂತು ಬೇಕಾದ್ರೆ ಹೇಳಿ, ಕೂತು ಬೇಕಾದ್ರೆ ಹೇಳಿ, ಓಡಾಡ್ಸಬೇಕಾದ್ರೆ ಹೇಳಿ, ಜೊತೆ ಭಕ್ತಿಯಿಂದ ಹೇಳಿ. ಕೊನೆಗೆ ಏನಾಗುತ್ತೆ ಅಂದ್ರೆ ಕೃಷ್ಣ ಸಾಯುಜ್ಯ ಮಾಪ್ನಯಾಪ್ತ ಅಂತ ಹೇಳ್ತಾರೆ. ಕೊನೆಯ ಫಲಶ್ರುತಿ ಕೃಷ್ಣನ ಹತ್ರವು ಜೊತೆಗಿರೋ ಯೋಗ, ಸಾಯುಜ್ಯ ಜೊತೆಗಿರೋದು ಅಂತ ಅರ್ಥ. ಕೃಷ್ಣ ಜೊತೆಗಿರೋದು ಅಂದ್ರೆ ಏನು? ಒಂದರ್ಥ ಸಾಹಿತ್ಯ ಟೆಕ್ನಿಕಲಿ ದೇವತೆಗಳಿಗೆ, ಉಳಿದವರ ಜೊತೆಗಿರೋದು ಅಂದ್ರೆ ಸಾರೋಕ್ಯ ಅಂತಾನೆ ಅರ್ಥ. ಯೋಗ್ಯತ ತಕ್ಕಂತೆ ಅರ್ಥ ಮಾಡಬೇಕು. ಇಷ್ಟು ಶಕ್ತಿ ಇರತಕ್ಕಂಥ ಮಂತ್ರ ಇದು. ಇದನ್ನ ಯಾರು ಹೇಳಿದ್ರು ಅಂದ್ರೆ ಕೃಷ್ಣೇನ ಕೃಷ್ಣ ಭಕ್ತಾನ, ಕೃಷ್ಣನೇ ಹೇಳಿದ ಮಂತ್ರ ಅಂತ ಹೇಳ್ಬಿಡ್ತಾರೆ. ಕೃಷ್ಣನೇ ಹೇಳಿದ ಭಕ್ತ, ಕೃಷ್ಣ ಭಕ್ತರಿಗೋಸ್ಕರ ಹೇಳಿದ ಮಂತ್ರ ಅಂತ ನಾರದರು ಬ್ರಹ್ಮದೇವರ ಮುಂದೆ ಒಪ್ಪಿಸ್ತಾರೆ. ಬ್ರಹ್ಮದೇವರು ನಾರದರು ಹೇಳಿಕೊಟ್ಟಿದ್ದನ್ನು ಒಪ್ಪಿಸಿಬಿಟ್ಟು ಮುಂದೆ ಹೋಗ್ತಾರೆ. ಕೃಷ್ಣ ಹೇಳಿದ್ದು ಬ್ರಹ್ಮದೇವರಿಂದ ಕೇಳಿ ನಾರದ ಮುನಿಗಳಿಗೆ ಬಂದು ಜಗತ್ತಿ ಮುಟ್ಟಿರಿ ಆದ್ರಿಂದ ಅಂತ ಕೃಷ್ಣ ಅಷ್ಟೋತ್ತರ ಹೆಸರಾಮ ಸ್ತೋತ್ರವನ್ನು ಹೇಳಿಕೊಂಡ್ರೆ ಎಷ್ಟೋ ಪುಣ್ಯ ನಮಗೆ ಬರುತ್ತೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿ, ಅದನ್ನ ವಿಷ್ಣು ಸಹಸ್ರನಾಮನ ಹೇಳಿಕೊಂಡು ಎಷ್ಟೊತ್ತು ನಾವು ಕಳೀತೇವೆ ಅಷ್ಟೊತ್ತು ಕೂಡ ಸಾರ್ಥಕವಾದಂತಹ ಜೀವನವಾಗುತ್ತೆ ಅಂತ ಹೇಳ್ತಾ, ಇವತ್ತು ಸರಿಯಾಗಿ ಪಂಚಾಂಗಗಳ ಪ್ರಕಾರ 11:58 ಚಂದ್ರೋದಯ, ಚಂದ್ರೋದಯ ಆದ್ಮೇಲೆ ಅರಿಕೆ ಕೊಡಬೇಕು ಅಂತ ನಿಯಮ. ಚಂದ್ರೋದಯ ಆದ್ಮೇಲೆ ಅರಿಕೆ ಕೊಡಬೇಕಾದ್ರಿಂದ ಅದಕ್ಕಿಂತ ಮುಂಚೆ ಕೊಟ್ರೆ ಅದು ಇನ್ವ್ಯಾಲಿಡ್ ಅರಿಕೆ ಆಗುತ್ತೆ, ಮುಂಚೆ ಕೊಡಬಾರ್ದು. ತೀರಾ ಲೇಟಾಗಿ ಕೊಟ್ಟರೂ ಉಪಯೋಗ ಇಲ್ಲ, ಚಂದ್ರೋದಯ ಆಗ್ತಿರ್ಲಿಕ್ಕೇನೆ ಅರಿಕೆ ಕೊಡೋ ಅತ್ಯುತ್ತಮವಾದಂತಹ ಕಾಲ ಅದು. ಆಚಾರ್ಯರು ತಿಳಿಸಿದ್ದಾರೆ ಅದನ್ನು ಮಾಡಿದರೆ ಎಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಇಡೀ ಭೂಮಂಡಲವನ್ನ ಇಂಚ್ ಬೈ ಇಂಚ್ ನವರತ್ನಗಳಿಂದ ತುಂಬಿಸಿ ಕೃಷ್ಣಾರ್ಪಣ ಅಂದ್ರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಕೃಷ್ಣನಿಗೆ. ಶ್ರೀ ಭಾರತೀಯರೊಳ ಮುಖ್ಯಪ್ರಾಣ ಅಂತರ್ಗತ ಶ್ರೀ ಗೋಪಾಲ ಕೃಷ್ಣಾಯ ಇದಮರ್ಘ್ಯಂ 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 ಅಂತ ಕೊಟ್ಟು ಬಿಟ್ರೆ ಅಷ್ಟು ಪುಣ್ಯ ಬರುತ್ತೆ. ಎಷ್ಟು ಪುಣ್ಯ ಬರುತ್ತೆ ಲೆಕ್ಕ ಹಾಕಿ. ಗೊತ್ತೆಲ್ಲೋ ಇದರ ಮೇಲೆ ಕೆಲವು ಅನಿಸಿದ ದೊಡ್ಡೊಳ್ಳೆ ಪೋಸ್ಟಲ್ಲಿ ಇರ್ತಾರೆ, ನಾವು ಕಂಡ ಭಾರಿ ದುರಾಚಾರಿಗಳಾಗಿರ್ತಾರೆ, ಒಳ್ಳೊಳ್ಳೆ ಸಿಕ್ಕಾಪಟ್ಟೆ ಒಳ್ಳೆ ಪೋಸ್ಟಲ್ಲಿ ಇರ್ತಾರೆ. ಯಾತಕ್ಕಾದ್ರೆ ಯಾವುದೋ ಜನ್ಮದಲ್ಲಿ ಯಾವುದೋ ಗುಂಪಿನಲ್ಲೇ ಒಂದು ಅರಿಕೆ ಕೊಟ್ಟಿರ್ಬೇಕು, ಇವರು ಬಹುಶಃ ಯಾರೋ ಗುಂಪಿನಲ್ಲಿ ಬೈಕೋತ ಕೊಟ್ಟಿರ್ಬೇಕು, ಅದಕ್ಕೆ ಹೆಚ್ಚಾಗಿಬಿಟ್ಟಿರ್ತಾರೆ. ನಿಜವಾಗ್ಲೂ ಭಕ್ತಿಯಿಂದ ಕೊಟ್ಟರೆ ಏನಾಗಿರ್ತಾರೆ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಭಕ್ತಿಯಿಂದ ಅರ್ಘ್ಯವನ್ನು ಕೊಟ್ಟರೆ ಎಷ್ಟು ಸಿದ್ಧಿ ಬರುತ್ತೆ, ದೊಡ್ಡ ಉತ್ಸವ ಯೋಚನೆ ಅಂತ. ನಮಗೆ ಗೊತ್ತಿಲ್ಲ ಅಷ್ಟೇ, ಉತ್ತರ ಭಾರತದಲ್ಲಿ ಭಾರಿ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಯಾರು ಡೆಲ್ಲಿ ಫೋನ್ ಮಾಡಿದ್ದೆ ಮಧ್ಯಾಹ್ನದಲ್ಲಿ, ಆಫೀಸ್ ಕ್ಲೋಸು, ಮನೆ ಫೋನ್ ಮಾಡಿದ್ರೆ ಸಿಕ್ಕರೆ, ಯಾಕೆಂದ್ರೆ ಕೃಷ್ಣ ಜನ್ಮಾಷ್ಟಮಿ ನಮಗೆ ಹಾಡೇಳಿ ಅಂತ ಹೇಳಿದ್ರು. ನಮಗೆ ಹೆಸರು ಕೂಡ ಗೊತ್ತಿಲ್ಲ ಯಾರಿಗೂ ಕೂಡ. ಉತ್ತರದಲ್ಲಿ ಅವ್ರ ಜಾಗೃತಿ ಇದೆ, ಉತ್ತರ ಭಾರತದಲ್ಲಿ ರಾಮ ಕೃಷ್ಣ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಅತ್ಯದ್ಭುತವಾದ ಪ್ರತಿಕ್ರಿಯೆ ಸಿಕ್ತದೆ. ನಮ್ಮಲ್ಲಿ ಅದಿಲ್ಲ ಅಷ್ಟೇನೆ, ರಜೆ ಕೊಡಬೇಕು ಅಂತ ಅರ್ಥ ಅನ್ನೋದಕ್ಕೆ. ನೆನೆಸ್ಕೊಳ್ಳೋ ಯೋಗ ಅವರಿಗೆ ನಮಗಿಲ್ಲ ಅಷ್ಟೇನೆ. ನೆನೆಸ್ಕೊಳ್ಳೋದಕ್ಕೂ ಕೃಷ್ಣ ಜನ್ಮಾಷ್ಟಮಿ ಅಂತ ನೆಪ ಒಂದು ಬಂತಲ್ಲ, ಅದನ್ನ ತಿಳ್ಕೊಳ್ಳೋದಕ್ಕೆ ಅದು ಮುಖ್ಯ ಬೇಕು. ಅಂತ ಕೃಷ್ಣ ಜನ್ಮಾಷ್ಟಮಿ ದಿವಸ ಅಷ್ಟು ಮಾಡಿ ಅವರೇನು ತಗೊಳ್ಬಾರ್ದು. ಮತ್ತೆ ಮೂರು ತೀರ್ಥ ತಗೋಬೇಕು, ಮೂರು ಸತ್ಯ ತೀರ್ಥ ತಗೋಬೇಕು, ಗಂಧಾಕ್ಷತೆ ಹಚ್ಕೋಬೇಕು ಅಷ್ಟೇನೆ, ಆ ಅಂಗಾರ ಹಚ್ಕೋಬೇಕು. ಆದರೆ ಮತ್ತಿನ್ನೇನು ತಗೊಳ್ಳಾಗಿಲ್ಲ, ಬೆಳೆ ಮರದಿ ಸಾವಿರವರು ಮಠದ ಸಂಪ್ರದಾಯದ ಪ್ರಕಾರ ಪಾಲನೆ ಮಾಡಬೇಕು. ಇದರ ಪುಣ್ಯಕ್ಕೆ ಎಲ್ಲರಿಗೂ ಒಂದೇ ರೀತಿ ಬಂದಿರೋದೇ ಯೋಚನೆ ಇಲ್ಲ, ಎಲ್ಲರಿಗೂ ಪ್ರಾತಃ ಪಾಲನ ಮಾಡಿದ್ರಿಂದ ನಾಳೆ ಬೆಳಗ್ಗೆ ದ್ವಾದಶಿಯಂತೆ ಎಲ್ಲರೂ ಪಾಲನೆ ಮಾಡಬಹುದು. ಆದರೆ ದ್ವಾದಶಿಯಂತೆ ನಿರ್ಬಂಧ ಇಲ್ಲ, ಇಷ್ಟು 9:30 ಮಾಡಿ ಹಾಗೆ ಲೇಟ್ ಬೇಕಾದ್ರೂ ಮಾಡಬಹುದು, ಏನು ತಪ್ಪಿಲ್ಲ. ಲೇಟ್ ಮಾಡಿದ್ರು ದೇವರ ದೋಷ ಇಲ್ಲ, ದ್ವಾದಶಿಯಲ್ಲಿ ಆಗಲ್ಲ. ನಿಮಗೆ ಹರಿವಾಸರ ಸಾಧನೆ ಇಲ್ಲ ಅಂದ್ಬಿಟ್ರೆ ಒಂದು ಯಾವುದೊಳು ಮಾಡಲೇಬೇಕು, ಸೂರ್ಯೋದಯ ಆದಮೇಲೆ 3 ತಾಸುಗಳು ಮಾಡಲೇಬೇಕು ದ್ವಾದಶಿ ದಿವಸ, ಇಲ್ಲ ಹಾಗಲ್ಲ. ಇದು ಎಷ್ಟು ಲೇಟ್ ಆಗಬೇಡ ಪರವಾಗಿಲ್ಲ, ಸೂರ್ಯೋದಯ ಅಂತ ಆಗಿರ್ಬೇಕು, ಅದಕ್ಕಿಂತ ಮುಂಚೆ ಮಾಡಾಗಿಲ್ಲ. ಅನುಸರಣೆ ಮಾಡಿದರೆ ವಿಶೇಷವಾದ ಪುಣ್ಯ ಬರುತ್ತೆ. ಅಂತ ಒಂದು ಯೋಗ ಎಲ್ಲಿ ಸಿಗಬೇಕು ನಮಗೆ, ಇನ್ಯಾವುದು ಏನಿರುತ್ತೆ? ಪತ್ರಂ ಪುಷ್ಪಂ ಫಲಂ ತೊಯ್ದು ತೋ ಎಂ ಅಂದ್ರೆ ಅದು ಕೆಂ ಅಂತ ಅರ್ಥ. ನಾನು ನೀರು ಕೊಟ್ಟರೆ ಸಾಕು ಉದ್ಧಾರ ಮಾಡ್ತೇನೆ ಅಂತ ಕೃಷ್ಣ ಹೇಳ್ತಾರಲ್ಲ, ತೋ ಯಾವ್ದ್ರೆ ಅರ್ಕ್ಯ ಅಂತ ಅರ್ಥ. ಇವತ್ತು ಅರ್ಕೆ ಕೊಡೋದು ನೀರಿನಿಂದಲೇ ಕೃಷ್ಣನಿಗೆ, ಹಾಲಿಂದ ಅಲ್ಲ, ಅನೇಕರಿಗೆ ಗೊತ್ತಿಲ್ಲ. ಹಾಲಿಂದ ಕೊಡೋದು ಚಂದ್ರನಿಗೆ, ಕೃಷ್ಣನಿಗೆ ಕೊಡೋದು ನೀರಿನಿಂದ. ಅದಕ್ಕೆ ತೋಯಂ ಅನ್ನೋದು ಅರ್ಘ್ಯ ಅಂತ ಅರ್ಥ. ಅದಕ್ಕೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ತ್ಯಾವೇ ಪ್ರಯತಾತ್ಮನಃ. ಅಲ್ಲಿ ಸ್ವಾರಸ್ಯ ಇದೆ. ಇವತ್ತೆಲ್ಲ ಕೊಡಬೇಕು. ಪತ್ರಂ ಪತ್ರ ಅರ್ಪಣೆ ಮಾಡಬೇಕು, ಪುಷ್ಪಂ ಪುಷ್ಪನೂ ಹಾಕಬೇಕು, ದೋಯಂ ಅಭಿಷೇಕ ಮಾಡಬೇಕು, ಅರ್ಘ್ಯನೂ ಕೊಡಬೇಕು. ಅದೆಲ್ಲ ಕಾಮನ್ ಇವತ್ತು ಕೃಷ್ಣಾಷ್ಟಮಿ ಉಪವಾಸ ಸ್ಪೆಸಿಫಿಕ್ ಆಗಿ ಹೇಳಕ್ ಕಾಣ್ತಾ ಇದೆ. ಚೌಕದೊಳಗೆ ಜಾತಿಯಲ್ಲಿ ಹೋದಲ್ಲೋ ಒಂದೇನೆ ಕೊಡಿ, ಒಂದು ಹೂವಾಗಿ ಅರ್ಕೆ ಕೊಡಿ, ಇಷ್ಟು ಕೊಟ್ಟು ದೇವರು ಉದ್ಧಾರ ಮಾಡ್ತಾನೆ. ತದಹಂ ಭಕ್ತಿ ಉಪಕೃತ ಮಶ್ಯಾಮಿ ಪ್ರಯತಾತ್ಮನಃ. ಹೀಗೆ ಕೃಷ್ಣಾಷ್ಟಮಿಯ ಮಹತ್ವ ಬಹಳ ದೊಡ್ಡದು ಅಂತ ಅರ್ಥ ಮಾಡಿಕೊಂಡು ಆಚರಣೆ ಮಾಡೋ ಯೋಗ ಬಹಳ ಜನಕ್ಕೆ ಇರೋದಿಲ್ಲ. ನಾವು ಭಾರಿ ಪುಣ್ಯಾತ್ಮರು, ಆಚಾರ್ಯರ ಶಿಷ್ಯರಾಗಿದ್ದಕ್ಕೆ ಆಚಾರ್ಯ ಪೌರೋಸ್ವಾಕಂ ಅಂತ ಹೇಳಿದ್ದಕ್ಕೆ ನಮ್ಮ ಜೀವನದಲ್ಲಿ ಅತ್ಯಂತ ಸಾರಭೂತವಾದ ವ್ಯಕ್ತಿಗಳ ಯೋಗ ನಮಗೆ ಬಂದಿದೆ. ಅದನ್ನು ಅನುಷ್ಠಾನ ಮಾಡಿ ಉದ್ಧಾರವಾಗೋಣ ಅಂತ ಹೇಳ್ತಾ ನಮ್ಮ ಮುಂದಿನ ಪ್ರವಚನ ಗಣೇಶ ಚತುರ್ಥಿ ಚವಂತ ಗೋಪಾಚಾರ ಇರುತ್ತೆ. ಸಲ ಬೃಹಸ್ಪತಿ ಭಾಗವತ ಬೆಳಿಗ್ಗೆ ಇರುತ್ತೆ, ಬೆಳಿಗ್ಗೆ ಚಾವಡಿ ಮಾತೃ ಸಂಘದಲ್ಲಿ ಇರುತ್ತೆ.